ಪ್ರೀತಂ ತವ ಭಕ್ತಾನಾಂ ಅಸ್ಮಾಕಂ ನೃಹರೇಹರೇ ಸದಾಸು ಕಾರ್ಯಂ ಕಾರ್ಯಜ್ಞ ಪ್ರಳಯರ್ಕಾಯುಧ ಪ್ರಭಾ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಅಪಣಿಸು ಕೇಳುವೆ ಪರಮ ಭಗವದ್ ಭಕ್ತರಿದನಾದರದು ಕೇಳುವುದು ಆದರದು ಕೇಳುವುದು ಇದು ವರ್ಣ ಪ್ರಕ್ರಿಯಾ ಸಂಧಿಯಲ್ಲಿ ಸವಂತ ಪದ್ಯ ಹೀಗಿದೆ. ಕುದುರೆ ಬಾಲದ ಕೊನೆಯ ಕೂದಲು ತುದಿ ವಿಭಾಗವ ಮಾಡೆ ಶತವಿದ ಅದರೊಳಂದನು ನೂರು ಭಾಗವ ಮಾಡಲೆಂದಿರುದೋ ವಿಧಿ ಭವಾದಿ ಸಮಸ್ತ ದಿವಿಜರ ಮೊದಲು ಮಾಡಿತು ನಾಂತ ಜೀವರೊ ಅಧಿಕ ನ್ಯೂನತೆ ಇಲ್ಲವೆಂದಿಗೂ ಜೀವ ಪರಿಮಾಣ. ಇದು ಸ್ಟ್ರೇಟ್ ಫಾರ್ವರ್ಡ್ ಆಗಿದೆ. ಇದು ಶ್ವೇತಾಸ್ತ್ರ ಉಪನಿಷತ್ತಿನಲ್ಲಿ ಬಂದದ್ದು. ಅಂದ್ರೆ ಜೀವ ಅಂಬೋ ಆ ಕಾನ್ಸೆಪ್ಟ್ ಅನ್ನ ಇಲ್ಲಿ ಕೊಡ್ತಾ ಇದ್ದಾರೆ. ಹಿಂದಿನ ಪದ್ಯಗಳಲ್ಲಿ ನಾವು ನೋಡ್ತಾ ಬಂದೀವಿ ಹೇಗೆ ಅನಲ ಪಕ್ವವಾದ ಅನ್ನವನ್ನ ಮತ್ತು ಕರ್ಮವನ್ನ ಹೇಗೆ ಮಾಡೋದು ಎಲ್ಲ ಡೀಟೇಲ್ಸು ಬಂದಿದೆ. ಈ ಪದ್ಯದಲ್ಲಿ ಏನು ಅಂದ್ರೆ ಜೀವನಿಗೆ ಮಾಡ್ಲಕ್ಕೆ ಯಾವುದೇ ಶಕ್ತಿ ಇಲ್ಲ ಅಂತ ನಮಗೆ ಎರಡು ಪಾಯಿಂಟ್ ಇಲ್ಲಿ. ಅದು ಸ್ಟ್ರೆಸ್ ಮಾಡ್ಲಕ್ಕೆ ಒಂದು, ಇನ್ನೊಂದು ಏನಂದ್ರೆ ಆ ಒಂದು ಜೀವ ಸೈಸ್ ಯಾಕೆ ಹೇಳ್ತಾರೆ, ಜೀವ ಇಸ್ ಅಪ್ರಾಕೃತ ಇದ್ದ ಜೀವನ ಸೈಸ್ ಯಾಕೆ ಹೇಳ್ತಾ ಇದ್ದ ಸೈಸ್ ಹೇಳಕ್ಕೆ ಸಾಧ್ಯವೇ ಇಲ್ಲ. ಒಂದು ಫಿಸಿಕಲ್ ಎಂಟಿಟಿ ಇದ್ರೆ ಸೈಸ್ ಹೇಳ್ಬೋದು, ಫಿಸಿಕಲ್ ಇಲ್ಲದ ಎಂಟಿಟಿಗೆ ಹೇಗೆ ಸೈಸ್ ಹೇಳ್ತಾರಂದ್ರೆ ಹೇಳುವ ಪರ್ಪಸ್ ಇನ್ಫಿನಿಟಿಸಿಮಲಿ ಸ್ಮಾಲ್ ಅಂತ ಒಂದು ಥಾಟ್ ನಮ್ಗೆ ಚಿಕ್ಕದು ಅಂತ ಮನಸ್ಸಿಗೆ ಬರಬೇಕು. ಯಾಕೆ ಬರಬೇಕು ಅಂದ್ರೆ ನಾನು ಮಾಡ್ತೀನಿ ಎಂಬೋ ಒಂದು ಆ ಒಂದು ಅದು ಮಿಥ್ಯ. ನಾವು ಮಾಡ್ತೀವಿ, ನನ್ ನೋಡ್ತೀನಿ, ನಾನು ಹೋಗ್ತೀನಿ ಅಂದ್ರೆ ಹಾಗೆ ಅನ್ಸುತ್ತೆ. ಇದ್ರೂ ಈ ಜೀವಕ್ಕೆ ಆ ಶಕ್ತಿ ಎಂಬುದೇ ಇಲ್ಲ. ಈ ಸೋರ್ಸ್ ಟೈಮ್ ಊಟ ಮಾಡ್ಲಿಕ್ಕೆ ಎಲ್ಲಿಂದ ಶಕ್ತಿ? ಸೊ ಅದು ಒಂದು ಸ್ಟ್ರೆಸ್ ಮಾಡೋದು ಆ ಅನುಸಂಧಾನ ಬರ್ಲಕ್ಕೆ. ದೇವತೆಗಳು ನಿಂತು ಮಾಡ್ತಾರಂತ ಒಂದು ಸತ್ವಾಸ್ತ್ರನ ಒಂದು ಚಿಕ್ಕ ಸೈಸ್, ಅತ್ಯಲ್ಪ ಸೈಸ್, ಈವನ್ ಒಂದು ಮೈಕ್ರೋ ಆರ್ಗನಿಸಮ್ಗಿಂತ ಚಿಕ್ಕದು ಅಂತ ಅದು ಕೇಳಿದಾಗೆ ಊಟ ಮಾಡೋದು ಅದು ಇದು ಏನು ಸಾಧ್ಯ ಇಲ್ಲ ಅಂಬೋದು ಒಂದು ಫೀಲಿಂಗ್ ಬರುತ್ತೆ ನಮ್ಗೆ. ಪ್ಲಸ್ ಇಷ್ಟು ಚಿಕ್ಕದನ್ನ ಆ ಒಂದು ಸಾಧನೆ ಮಾಡ್ಲಕ್ಕೆ ಎಲ್ಲವೂ ದೇವರು ಕೊಟ್ಟಿದ್ದಾನೆ. ನಾವು ಸುಮ್ಮನೆ ಹೇಳ್ತೀವಿ ದೇವರು ಕೊಟ್ಟ ದೇಹ, ಬಾಡಿಗೆ ಮನೆ, ಇದೆಲ್ಲ ಎಷ್ಟೋ ಹೇಳ್ತಾ ಇರ್ತೀವಿ. ಬಟ್ ಅದು ಇಟ್ ಹ್ಯಾಸ್ ಟು ಸಿಂಕ್ ಇನ್. ಅದಕ್ಕೆ ನಾನು ಅಂಬೋನು ಆ ನಾನು ಅಂದ್ರೆ ಎಷ್ಟು ಒಂದು ಅತಿ ಅಲ್ಪವಾದ ವಸ್ತು ಅಂಬೋದು ಒಂದು. ಇನ್ನೊಂದು ದೇವರ ವಿಶೇಷ, ಯಾವ ಪದ್ಯದಲ್ಲಿನೂ ದೇವರ ವಿಶೇಷ ಇರಬೇಕು. ಇಲ್ಲಿ ಜೀವ ಪ್ರಕರಣ ಸಂಧಿ, ವರ್ಣ ಪ್ರಕ್ರಿಯಾ ಸಂಧಿ, ಆ ಎಲ್ಲದನ್ನ ಜೀವ ಆ ಒಂದು ಸಣ್ಣ ಒಂದು ಡಾಟ್ ಮೈಕ್ರೋ ಆರ್ಗನಿಸಮ್ಗಿಂತ ಚಿಕ್ಕ ಜೀವನಲ್ಲಿ ದೇವರು ಇದ್ದಾನೆ ಅಂತ ಚಿಂತೆ. ಅಂದ್ರೆ ದೇವರು ಒಂದು ಹೇಗೆ ಒಂದು ಅತೀ ಅಣುವಿನನ್ನು ಒಂದು ಅತೀ ಸೂಕ್ಷ್ಮವಾದ ರೂಪದಲ್ಲಿನೂ ಅವನು ಇದ್ದಾನೆ, ಯಾಕೆ ಇದ್ದಾನೆ ಅಂಬೋದನ್ನು ಹೇಳ್ತಾರೆ ಇಲ್ಲಿ. ಸೊ ಅದಕ್ಕೆ ಹೇಳುವಾಗ ಸೈಸ್ ಅನ್ನ ಇಲ್ಲಿ ಹೇಳ್ತಾರೆ. ಜಸ್ಟ್ ಸೈಸ್ ಇಸ್ ನಾಟ್ ಫಿಸಿಕಲ್ ನಮ್ಗೆ ಗೊತ್ತು. ನಾನು ಅಂದಾಗ ಆ ಒಂದು ಥಾಟ್ ಬರ್ಲಕ್ಕೆ. ಕುದುರೆ ಬಾಲದ ಕೊನೆಯ ಕೂದಲು, ಇದು ಎಲ್ಲರಿಗೇನು ಗೊತ್ತಿರೋದೆ. ಆ ಶ್ವೇತಾಕ್ಷರ ಉಪನಿಷತ್ತಿನಲ್ಲಿ ಬಂದಿದ್ದು ಎಲ್ಲಾ ಕಡೆ ದಾಸಾಹಿತ್ಯ ಪೂರ ಇದಿದೆ. ಕುದುರೆ ಬಾಲ, ಕುದುರೆಯ ಬಾಲು, ಆ ಒಂದು ಕೂದಲು, ಆ ಕೂದಲಿನ ತುದಿ ಭಾಗ, ಕೂದಲಿನ ತುದಿ ಭಾಗ ಅತೀ ತೆಳ್ಳಗಿರುತ್ತೆ. ಆ ಕೊನೆಯ ಭಾಗ, ಕೂದಲಿನ ಕೊನೆಯ ಭಾಗ ತುದಿ, ಕೊನೆಯ ಕೂದಲು, ಆ ತುದಿಯನ್ನ ತುದಿ ವಿಭಾಗ ಮಾಡಿ ಅದನ್ನ ಆ ತುದಿ ಭಾಗವನ್ನು ಕುದುರೆ ಬಾಲದ ಕೊನೆಯ ಕೂದಲು, ಕೊನೆಯ ಕೂದ ಲಾಸ್ಟ್ ಟಿಪ್ಪನ್ನ 100 parts ಮಾಡಿ. ಇದರಲ್ಲಿ ಮಾಡಕ್ಕೆ ಸಾಧ್ಯವೇ ಇಲ್ಲ ಎಷ್ಟು ಸಣ್ಣ ಪರಿಮಾಣ ಅಂತ. ಆ 100 ಒಂದನ್ನ ತಕೊಂಡು ತುದಿ ವಿಭಾಗ ಮಾಡಿ ಶತವಿಧ ಮಾಡಿ ಅದರಲ್ಲಿ ಒಂದನ್ನ ತಕೋ ಅಂದ್ರ ಇದು ಎಡಕೋದೇ ಇಲ್ಲ ನಮ್ಗೆ. ಸೊ ಹಾಗೆ ಒಂದು ಮಾಡಿ ಅದನ್ನ 100 ಮಾಡು, ಅದನ್ನೂ 100 ಭಾಗ ಮಾಡಿದ್ರೆ ತುಂಬಾ ಚಿಕ್ಕದು. ಸೊ ಮಾಡಲೆಂದಿಗದು ಆ ದಟ್ ಈಸ್ ದ ಸೈಸ್ ಆಫ್ ಯಾರು ಅಂತ ಹೇಳ್ತಾರೆ. ನಮ್ಮ ದೇಹ ಅಂತ ಮಾತ್ರ ಹೇಳೋದು, ನಮ್ಮ ಜೀವ ಅಂತ ಮಾತ್ರ. ವಿಧಿ ಭವಾದಿ ಸಮಸ್ತ ದಿವಿಜರ. ಈ ದೇವತೆಗಳು, ದೇವತೆಗಳಲ್ಲಿ ಜೀವ ಜೀವನಲ್ಲಿ ಆ ದೊಡ್ಡ ಜೀವ ಅಂತ ನಾವು ಹೇಳ್ತೀವಲ್ಲ, ಆ ದೊಡ್ಡ ಜೀವನಾದಂತ ಆ ಚತುರ್ಮುಖ ವಿಧಿ ಆ ಭವ ವಿಧಿ ಅಂತ ಹೇಳುವ ಮೂಲಕವಾಗಿ ವಾಯು ಬ್ರಹ್ಮರು ಬಂದು ಬಿಡ್ತಾರೆ, ಮತ್ತು ಭವ ರುದ್ರದೇವರು ಮುಂತಾದವರು ಆದಿಗೆಲ್ಲ ಸಮಸ್ತ ದಿವಿಜರ ಮೊದಲು ಮಾಡಿ ಆದ ಸೈನ್ಸ್ ಆಫ್ ದ ಜೀವ ನೋ ಮ್ಯಾಟರ್ ಯಾರೇ ಇರಲಿ, ಚತುರ್ಮುಖ ಬ್ರಹ್ಮನೇ ಇರಲಿ, ಒಂದು ತೃಣ ಒಂದು ಚೇತನ ಒಂದು ತೃಣ ಚೈತನ್ಯ ವಸ್ತು ಒಂದು ತೃಣ ತೃಣ ಅಷ್ಟೇ ಇರುವಂತ ತೃಣ ಅಂದ್ರೆ ನಮ್ಗೆ ಹುಲ್ಲುಗಡಿಯಂತೆ ಅಂತ ಒಂದು, ಬ್ರಹ್ಮ ಅಂದ್ರೆ ಇಡೀ ಒಂದು ಒಂದು ಮಹತ್ವದ ಬ್ರಹ್ಮಾಂಡ ಮೀರಿ ಹೋದಂತ ಅಷ್ಟು ಮಹತ್ವತ್ವದ ಅಭಿಮಾನಿ ಅಷ್ಟು ಒಂದು ದೇಹ ಇವನಿಗೆ ಹುಲ್ಲುಗಡ್ಡಿ ಅಂತ ದೇಹ ಹೀಗೆ ನಮ್ಗೆ ಗೊತ್ತು. ಸೊ ನೋ ಮ್ಯಾಟರ್ ವಾಟ್ ದ ಗ್ರಾಸ್ ಬಾಡಿ ಒಳಗೆ ಇರುವಂತ ಜೀವನ ಸೈ ಜೀವ ಎಷ್ಟು ಅಂತ ದಿವಿಜರ ಮೊದಲು ಮಾಡಿ ಸೃಣಾಂತ ಜೀವರೊಳ ಅಧಿಕ ನ್ಯೂನತೆ ಇಲ್ಲದೆಂದಿಗೂ ಜೀವ ಪರಿಮಾಣ ಅಧಿಕ ನ್ಯೂನತೆ ಅಲ್ಲಿ ಅಧಿಕವೂ ಇಲ್ಲ. ಆ ಸೈನ್ಸ್ ಇಸ್ ನಾಟ್ ಚತುರ್ಮುಖನ ಚತುರ್ಮುಖ ಜೀವ ಅಂದ್ರೆ ಅದು ದೊಡ್ಡ ಸೈಸ್ ಇರುತ್ತೆ, ಆಮೇಲೆ ಚಿಕ್ಕ ತೃಣ ಅಂದ್ರೆ ಚಿಕ್ಕ ಕಡಿಮೆ ಸೈಸ್ ಇರುತ್ತೆ ಅಂಬೋದಿಲ್ಲ. ಜೀವದ ಸೈಸ್ ಈ ಸೈಸ್ ಅಂತ ಹೇಳಕ್ಕೇನೂ ಆಗಲ್ಲ, ಯಾಕಂದ್ರೆ ಅಪ್ರಾಕೃತ ಅದೆಲ್ಲ ಆಗತ್ತೆ. ಸೊ ಸೈಸ್ ಸ್ಟಿಲ್ ವಿ ಟಾಕ್ ಅಬೌಟ್ ಬಿಕಾಸ್ ಅಪ್ರಾಕೃತ ಆಗಿರತ್ತೆ ಅಂತ ಗೊತ್ತಿಲ್ಲ, ನೋಡಿದ್ರೆ ಅದು ಒಂದು ಸೋ ಇನ್ಫಿನಿಟೆಸಿಮಲಿ ಸ್ಮಾಲ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇದಕ್ಕೆ ಇಲ್ಲಿ ನೆಕ್ಸ್ಟ್ ಇದನ್ನಿಂದ ನೆಕ್ಸ್ಟ್ ನೆಕ್ಸ್ಟ್ ಫ್ಯೂ ವರ್ಸಸ್ಲಿ ಆ ಜೀವ ಅಷ್ಟು ಚಿಕ್ಕದು ಆ ಚಿಕ್ಕ ದೇಹದ ಚಿಕ್ಕ ಜೀವನಲ್ಲಿ ದೇವರಿರುವಂತ ದೇವರಿರುವ ಅನಂತ ರೂಪದಿಂದ ಹೇಗಿದ್ದಾನೆ ಅಂತ ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ. ಅದಕ್ಕೆ ಇಲ್ಲಿ ಕೆಲವು ಕ್ಲಾರಿಫಿಕೇಶನ್ ಅನ್ನ ಇದೆ, ಈ ಫಸ್ಟ್ ಸಿಂಪಲ್ ಆಗಿದೆ, ಇದಕ್ಕೆ ಕ್ಲಾರಿಫಿಕೇಶನ್ ಕೊಡ್ಲಕ್ಕೆ ಅಲ್ಲಿ ವ್ಯಾಖ್ಯಾನಕಾರರು ನಮಗೆ ಉಪಾಸನಾ ಭಾಗ ತುಲಾದಿಗಳ ಉಪಾಸನಾ ಭಾಗ ತುಳಾದಿ ಎರಡು ಮೂರು ತುಳಾದಿಗಳು ಇದೆ, ಆಮೇಲೆ ಅದು ವಿಜಯದಾಸರದ್ದು ಆಮೇಲೆ ಪ್ರಾಣೇಶ ದಾಸರದು ತುಳಾದಿಗಳು ಇದೆ. ಈ ಪರ್ಟಿಕ್ಯುಲರ್ ಚಾಪ್ಟರ್ಗೆ ತುಂಬಾ ತುಳಾದಿಗಳು ಇದೆ, ಈ ಫಸ್ಟ್ ಜೀವ ಬಗ್ಗೆ ಹೇಳುವ ಕಾರಣದಿಂದ ಇದೆ. ಕೆಲವು ಕಡೆ ಬಂದು ಭಗವದ್ಗೀತೆ ಭಗವದ್ಗೀತೆಯಲ್ಲಿ ಬಂದದ್ದನ್ನು ಆಕ್ಚುಲಿ ಭಗವದ್ಗೀತೆಯಲ್ಲಿ ಬಂದದ್ದನ್ನ ಆ ಒಂದು ಸುಳಾದಿ ರೂಪದಲ್ಲೇ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೇಳುವ ತಾತ್ಪರ್ಯ ಇಲ್ಲಿ ಏನು ಅಂದ್ರೆ ಸೈಸ್ ಚಿಕ್ಕದಿದ್ದರೂ ಇವಾಗ ಒಂದು ದೀಪ ಇರುತ್ತೆ ನಮ್ಗೆ ನಮ್ಗೇನೋ ನೋಡ್ತೀವಿ ನಾವು ಚಿಕ್ಕ ದೀಪ ಇದನ್ನು ವಾಟೇಜ್ ನೋಡ್ಲಿಕ್ಕೆ ಬಲ್ಬ್ ಸೈಸ್ ಚಿಕ್ಕದೇ ಇರುತ್ತೆ, ಎಲ್ಲ ಒಂದೇ ತರ ಇರುತ್ತೆ, ಬಟ್ ಅದು ಕೊಡುವಂತ ಪ್ರಕಾಶ ಶಕ್ತಿ ರೂಪ ಆ ಶಕ್ತಿ ಬೇರೆ ಇತ್ತು ಅಂತ ನಮ್ಗೆ ಚೆನ್ನಾಗಿ ಗೊತ್ತಾಗತ್ತೆ, ಅದು ನೋಡಿಕೊಟ್ಟಿವಿ. ಹಾಗೇನೆ ಜೀವ ಸೈಸ್ ಚತುರ್ಮುಖ ಬ್ರಹ್ಮನಿಂದ ತೃಣ ಪರ್ಯಂತ ಸೈಸ್ ಇಸ್ ವೆರಿ ಸ್ಮಾಲ್, ಇದರನ್ನು ಇನ್ಫಿನಿಟೆಸಿಮಲಿ ಸ್ಮಾಲ್ ಸೇಮ್ ಸೈಸ್ ಇದನ್ನು ಅಲ್ಲಿ ಇರುವಂತ ಶಕ್ತಿ ಆ ಶಕ್ತಿಯಲ್ಲಿ ವ್ಯತ್ಯಾಸಗಳು ಇರುತ್ತೆ. ಶಕ್ತಿ ಮತ್ತು ಶಕ್ತಿ ಶಕ್ತಿಯಲ್ಲಿ ಆ ಶಕ್ತಿ ಎಂಬುದನ್ನ ನಾವು ಚಿನ್ನ ಶಕ್ತಿ ಅಂತ ಹೇಳ್ತೀವಿ. ಆ ಶಕ್ತಿ ಎಂಬುದನ್ನೇ ದೇ ಡಿವೈಡ್ ಇಟ್ ಇಂಟು ಡಿಫರೆಂಟ್ ವೇಸ್ಲಿ ಆ ಶಕ್ತಿ ಎಂಬುದು ಒಂದೊಂದು ಒಂದೊಂದೊಂದು ಇಲ್ಲಿ ದೇವಿಮಲ ಉತ್ಕರ್ಷ ಅದೆಲ್ಲ ಹೇಳ್ತೀವಿ. ಒಂದೊಂದು ಶಕ್ತಿ ಅಂತ ಹೇಳೋ ಮನಸ್ಸು ಬುದ್ಧಿ ಈ ಥರನೂ ಹೇಳ್ತೀವಿ. ಸೊ ಆ ಶಕ್ತಿ ಎಂಬುದು ಅದರಲ್ಲಿ ಗ್ರೇಡೇಷನ್ ಇದೆ, ಆ ಔಟ್ಪುಟ್ ಆ ಶಕ್ತಿ ಸಾಮರ್ಥ್ಯದಲ್ಲಿ ವ್ಯತ್ಯಾಸ ಇದೆ ಅಂತ ಅಲ್ಲಿ ಹೇಳ್ತಾರೆ. ಸೊ ಅದು ಒಂದು. ಇನ್ನೊಂದು ಏನು ಅಂದ್ರೆ ಆ ಜೀವ ಆ ಜೀವನಲ್ಲಿ ದೇವರು ಇದ್ದಾನೆ ಅಂತ ಒಂದು ಚಿಂತನೆ ಆದ್ರೆ ಇನ್ನೊಂದು ಆ ದೇವರು ಅಲ್ಲಿ ಹೇಗಿದ್ದಾನೆ ಅಂದ್ರೆ ಆ ಒಂದು ಜೀವ ಅಂತ ಕೊಡ್ರೆ ಆ ದಟ್ ಇಸ್ ಸೆಲ್ಫ್ ಇಸ್ ವೆರಿ ಸ್ಮಾಲ್ ಅಂತ ಬಂತು. ಅಷ್ಟು ಚಿಕ್ಕ ಜೀವನಲ್ಲಿ ಕರಾಚರ ನಾವು ಏನೇನು ಸ್ಥೂಲ ದೇಹದಲ್ಲಿ ಚಿಂತನೆಗಳೆಲ್ಲ ಅನೇಕ ರೀತಿಯಿಂದ ಚಿಂತನೆ ಮಾಡ್ತೀವಲ್ಲ, ಅದು ಎಲ್ಲ ಒಂದು ನಮ್ಮ ಇಂದ್ರಿಯ ಸಮಸ್ತ ಇಂದ್ರಿಯಗಳು ಈ ಇಂದ್ರಿಯಗಳು ಆ ಜೀವನಲ್ಲಿದೆ. ಸೊ ಟೈನಿಯಸ್ಟ್ ಡಾಟ್ ಇದ್ರೆ ಅಲ್ಲಿ ಇರುವಂತ ಇಂದ್ರಿಯಗಳೆಲ್ಲ ಹೇಳ್ತಾ ಹೋಗ್ತಾರೆ. ಮುಂದೆ ಸುಳಾದಿಗಳಲ್ಲಿ ಅದೇ ಮೇನ್ ಆಗಿ ಬರುತ್ತೆ, ಇಂದ್ರಿಯಗಳೆಲ್ಲ ಹೇಳ್ತಾ ಹೋಗ್ತಾರೆ. ಇಂದ್ರಿಯಗಳೆಲ್ಲ ಹೇಳ್ತಾ ಹೋಗುವಾಗ ಅಲ್ಲಿ ಇನ್ನೊಂದು ಡಾಟ್ ಇದು ಜೀವನ ಲಕ್ಷಣವನ್ನ ಹೇಳ್ತಾ ಹೋಗ್ತಾರೆ. ಅನೇಕ ಅವಯವಗಳು ಇರುತ್ತೆ, ಇಂದ್ರಿಯಗಳು ಇರುತ್ತೆ, ಇಂದ್ರಿಯಗಳು ಇರುವಂತಹ ಗೋಳಕ ಅಂತ ನಾವು ಹೇಳ್ತೀವಲ್ಲ, ಆ ಗೋಳಕ ಪ್ರೊಟೆಕ್ಟಿವ್ ಲೇಯರ್ ಅಂತೀವಿ, ಅದು ಸ್ಥೂಲವಾಗಿ ನಾವು ಮಾತಾಡ್ತೀವಿ. ಅದಕ್ಕೆ ಕರೆಸ್ಪಾಂಡಿಂಗ್ ಅದಕ್ಕೆ ಆಗಿರತ್ತೆ ನಮ್ಗೆ ಗೊತ್ತಿಲ್ಲ,
ಅದಕ್ಕೆ ಕರೆಸ್ಪಾಂಡಿಂಗ್ ಆಗಿ ಆ ಸ್ವರೂಪದಲ್ಲೇ ಇರತ್ತಂತ. ಆ ಸ್ವರೂಪದಲ್ಲಿ ಇರೋ ಇದ್ರನು ಸ್ಥೂಲ ದೇಹದಲ್ಲಿ ಏನು, ಕಣ್ಣು ಅಂದ್ರೆ ಕಣ್ಣು ಬೇರೆ, ಕೈ ಅಂದ್ರೆ ಕೈ ಬೇರೆ, ಫೈನೈಟ್ ಫಿನೈಟ್ ಡಿಮಾರ್ಕೇಶನ್ ಇರುತ್ತೆ ನಮ್ಗೆ. ಬಟ್ ಸ್ವರೂಪದಲ್ಲಿ ಎಲ್ಲವೂ ಬೇರೆ ಬೇರೆ ಇಲ್ಲ, ಕಂಪ್ಲೀಟ್ ಆಗಿ ಎಲ್ಲ ಸ್ವರೂಪೇಂದ್ರಿಯ ಅಂಬೋದೆ ಅದು ಆಗಿರುತ್ತೆ ಗೊತ್ತಿಲ್ಲ. ಸ್ವರೂಪೇಂದ್ರ ಆ ಡಾಟ್ ಇಟ್ಟ ಸ್ವರೂಪೇಂದ್ರ ಇಸ್ ಒನ್, ಅವಿಚ್ಛಿನ್ನವಾಗಿರುತ್ತಂತೆ. ಯಾಕೆ ದೇವರಂತೆ ಅದು ಇಷ್ಟ ಮಿರತ್ತು, ಅವಿಚ್ಛಿನ್ನವಾಗಿ ಏಕಪ್ರಕಾರದಿಂದ ಇರುತ್ತಂತ. ಅಲ್ಲಿ ಒಂದೊಂದು ವಿಶೇಷ ಶಕ್ತಿ ಸಾಮರ್ಥ್ಯಗಳಿರತ್ತಂತ, ಕಣ್ಣು ಮೂಗು ಕಿವಿ ಹೀಗೆ ಹೇಳ್ತಾ ಹೋಗ್ತಾರೆ. ಹೇಳುವ ತಾತ್ಪರ್ಯ ಏನಂದ್ರೆ, ನಮ್ಮ ದೇವ ಆ ಜೀವನದಲ್ಲಿ ಅನಂತ ನಾವು ನೋಡ ಮತ್ತೆ ದೇಹದೊಳಗೆ ಅದೆಲ್ಲ ನೋಡಿದೀವಲ್ಲ, ಅದೆಲ್ಲ ಇಲ್ಲಿ ತಂದು ಇಟ್ಕೋಬೇಕು. ಆ ಎಷ್ಟು ರೂಪದಿಂದ ಭಗವಂತ ಇಷ್ಟು ರೂಪದಿಂದ ನರಸಿಂಹ ರೂಪದಿಂದ ಇದ್ದಾನೆ ಅಂದ್ರೆ ಅಷ್ಟೆಷ್ಟು ಆ ಒಂದು ಶಕ್ತಿ ಸಾಮರ್ಥ್ಯಗಳು ಅಲ್ಲಿ ಇರತ್ತಂತ. ಅದ್ ಒಂದೊಂದು ಒಂದೊಂದು ಹೇಗೆ ಒಂದು ಪಿಯಾನೋ ಕೀಬೋರ್ಡ್ ಇಷ್ಟೇ ಕೀಬೋರ್ಡ್ ಕೀಸ್ ಇರುತ್ತೆ, ಅದಿಟ್ಟುಕೊಂಡು ಎಷ್ಟು ಮ್ಯೂಸಿಕ್ ಕರಕ ಬರುತ್ತೆ, ಎಷ್ಟು ರಾಗಗಳು ಬರುತ್ತೆ. ಒಂದು ಏನೇನೋ ತಗೊಳ್ಳಿ, ಆ ತಿಂಗಿರೋದು ಜಾಸ್ತಿ ಇಲ್ಲ, ಇದ್ರೂ ಹೇಗೆ ಬರುತ್ತೆ. ಹಾಗೆ ಆ ಸ್ವರೂಪದಲ್ಲಿ ಆ ಶಕ್ತಿ ಅಂತಲ್ಲಿ ಒಂದು ವರ್ಡ್ ಕೊಟ್ಟು ಬಿಡ್ತಾರೆ. ಶಕ್ತಿ ಸಾಮರ್ಥ್ಯದಲ್ಲಿ ಸೈನ್ಸ್ ಒಂದೇ ಇದ್ರು ಶಕ್ತಿಯಲ್ಲಿ ತಾರತಮ್ಯ ಏನು ಹೇಳ್ತಾರೆ, ತಾರತಮ್ಯಗಳು ಅನೇಕ ರೀತಿಯಾದ ತಾರತಮ್ಯಗಳು ಇದೆ ಅಂತ ನೋಡ್ತೀವಿ. ಸೊ ಈ ತರ ಅಲ್ಲಿ ಶಕ್ತಿ ಸಾಮರ್ಥ್ಯ ಇದೆ ಅಂತ ಹೇಳಿ ಅಲ್ಲಿ ಇರುವಂತಹ ಒಂದೊಂದು 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 ರೂಪಗಳನ್ನು ಹೇಳ್ತಾರೆ. ಇಷ್ಟು ರೂಪದಿಂದ ದೇವರು ಏನು ಮಾಡ್ತಾನಂದ್ರೆ ತುಳಾದಿಯಲ್ಲಿ ಹೇಳೋದು ಅದೇ ಭಗವದ್ಗೀತೆಯಲ್ಲಿ ಎರಡನೇ ಚಾಪ್ಟರ್ಲಿ ಬರುವಂತ ನಯನಂ ಚಿಂದಂತಿ ಶಸ್ತ್ರಾಣಿ ನಯನಂ ದಹತಿ ಪಾವಕ ನ ಚಯನಂ ಕ್ಲೇದಯಂತೋ ಆಪೋ ಶೋಷತಿ ಮಾರುತ ಅಂತ ಹೇಳಿ ಅಲ್ಲಿಂದ ಅಚ್ಚೋದ್ಯ ಅದು ಹೇಳ್ತಾರಲ್ಲ, ಅದು ದಟ್ ಈಸ್ ದ ಶ್ಲೋಕ ನಂಬರ್ 23 and 24. ಈ 23 and 24 ಶ್ಲೋಕದಲ್ಲಿ ಇರುವಂತ ಆ ವಿಶೇಷಣಗಳನ್ನ ಆ ತುಳಾದಿಯಲ್ಲಿ ವಿಜಯದಾಸರು ಹೇಳಿದ್ದಾರೆ. ಬೇಸಿಕಲಿ ನಾವು ಅಲ್ಲಿ ಕೇಳಿದ್ದೀವಿ ಏನಂದ್ರೆ, ಈ ಅದು ನಾವು ಯಾಕೆ ತಿಳ್ಕೋಬೇಕು ಅಂದ್ರೆ ಈ ದೇಹದಲ್ಲಿ ಇರುವಂತ ಆ ಒಂದು ಎಕ್ಸೆಸಿವ್ ಅಟ್ಯಾಚ್ಮೆಂಟ್ ಬಿಡ್ಲಕ್ಕೇನು ಹೇಳ್ತಾರೆ. ನಾನು ಅಂದ್ರೆ ಏನು ಅಂತ, ನನಗೆ ನಾನು ಅಂದ್ರೆ ಈ ಜೀವ ಇದನ್ನಲ್ಲ, ಈ ಜೀವದಲ್ಲಿ ಎಂದೆಂದೂ ಈ ದೇವ ಆ ದೇಹ ಆ ಒಂದು ದೇವರು ಅಲ್ಲಿ ವಾಸ ಮಾಡಿ ಇರ್ತಾನಂತ. ಅನೇಕ ರೂಪ ಇಂದ್ರಿಯಗಳು ಹೇಳಿದ್ದೀವಿ, ಇಂದ್ರಿಯಗಳ ಗೋಳಕ ಹೇಳ್ತಾರೆ. ಇಂದ್ರಿಯ ಗೋಳಕ ಆದ ಮೇಲೆ ಆ ಒಂದು ಟೈನಿ ಡಾಟ್ಲಿ ಇರುವಂತ ಆ ಒಂದು ಹೃದಯ ಹೇಳ್ತಾರೆ, ಆ ಹೃದಯದಲ್ಲಿ ಹೃದಯ ಕಮಲ ಹೇಳ್ತಾರೆ. ನಮ್ಗೆ ಪ್ರಸಿದ್ಧವಾದದ್ದು ಆ ಹೃದಯ ಕಮಲದಲ್ಲಿ ನಾವು ನೋಡ್ತೀವಿ, ಮೂರೇಶ ಅಗ್ರೇಶ ಪ್ರಾದೇಶ ಅಂತ ಮೂರೇ ನಾವು ಮೇನ್ ಆಗಿ ನೋಡ್ತೀವಿ. ಅಲ್ಲಿ ಇರುವಂತ ಅನೇಕ ಆ ಪ್ರಭೇದಗಳನ್ನು ಹೇಳ್ತಾರೆ. ಫಾರ್ ಎಕ್ಸಾಂಪಲ್ ಹೇಳುವಾಗ ಹೇಳ್ತಾರೆ, ನಾವು ಏನ್ ಹೇಳ್ತೀವಿ ಹೃದಯ ಅಂತ ಕೊಂಡ್ರೆ ಹೃದಯ ಧ್ಯಾನ ಹಿಂದೆ ಬಂದಿದೆ. ಹೃದಯ ಅಂತ ಇಲ್ಲಿನೂ ಹೇಳ್ತಾರೆ, ವಿಸ್ತಾರ ಮಾಡ್ತಾರೆ. ಹೃದಯ ಅಂತ ತಕೊಂಡ್ರೆ ಸ್ವರೂಪ, ಇವಾಗ ಮಾತಾಡೋದು ಜೀವ ಬಗ್ಗೆ, ಇಲ್ಲಿ ಮಾತಾಡೋ ವಿಷಯ ಜೀವ, ಜೀವನ ಹೃದಯ, ಜೀವನೇ ಒಂದು ಡಾಟ್, ಅದಲ್ಲಿ ಒಂದು ಚಿಕ್ಕ ಡಾಟ್ ಸೆಂಟರ್ಲಿ ನಾಡಿಗಳು ಅಂತ ಇರುತ್ತೆ, ಅಲ್ಲಿ ಒಂದು ಸೆಂಟರ್ ನಾಡಿಯಲ್ಲಿ ಒಂದು ಡಾಟ್ ಅಂತ ಇಟ್ಕೊಂಡ್ರೆ ಅದು ಹೃದಯ ಅಂತ ಹೇಳ್ತಾರೆ. ಆ ಹೃದಯದಲ್ಲಿ ಇರುವಂತ ಆ ಹೃದಯದಲ್ಲಿ ಆ ಒಂದು ಕಮಲ ಇದೆ ಅಂತ ಹೇಳ್ತಾರೆ. ಆ ಕಮಲದ ಸೆಂಟರ್ ಪೋರ್ಷನ್ ಅಂತ ಹೇಳ್ತಾರೆ. ಆ ಸೆಂಟರ್ ಪೋರ್ಷನ್ ಏನು ಅಂತ ತಗೊಂಡ್ರೆ ಅಲ್ಲಿ ನಾವು ಕರ್ಣಿಕ ಅಂತ ಒಂದು ಭಾಗ ಹೇಳ್ತೀವಿ. ಕರ್ಣಿಕ ಅಂದ್ರೆ ವೇರ್ ಆಲ್ ಯು ಕ್ಯಾನ್ ಇಮ್ಯಾಜಿನ್ ಅ ಲೋಟಸ್, ಆಲ್ ಪೆಟಲ್ಸ್ ಅಲ್ಲಿ ಜಾಯಿನ್ ಆಗಿ ಆ ಒಂದು ಗುಂಡಾಗೆ ಇರುತ್ತಲ್ಲ, ಆ ಪೋರ್ಷನ್ ಕರ್ಣಿಕ ಅಂತ ಹೇಳ್ತಾರೆ. ಸೊ ಆ ಗುಂಡಾಗಿರುವಂತ ಪೋರ್ಷನ್ ನಾವು ತಕೊಂಡ್ರೆ ಅಲ್ಲಿ ನಮ್ಗೆ ಮೂಲ ಭಾಗ ಇದ್ರೆ ಅಗ್ರ ಭಾಗ ಅಂದ್ರೆ ಆ ಕೆಳಗೆ ಇರುವಂತ ಬಾಟಮ್ ಪೋರ್ಷನ್ ಮುರೇಶ ಅಂತ ತಕೊಂಡು ಅಗ್ರದಲ್ಲಿ ಇರುವಂತ ಮೇಲೆ ಇರುವಂತ ಪೋರ್ಷನ್ ಅಗ್ರ ಭಾಗ ಅಂತ ತಕೊಳ್ತೀವಿ. ಇಲ್ಲಿ ಏನ್ ಹೇಳ್ತಾರಂದ್ರೆ ಅದು ಮಾತ್ರ ಅಲ್ಲ, ಆಮೇಲೆ ಪ್ರಾದೇಶ ತಕೊಳ್ತೀವಿ, ಇಡೀ ಕಮಲ ಅಂತ ತಕೊಳ್ತೀವಿ. ಇಲ್ಲಿ ಇನ್ನೊಂದು ರೂಪವನ್ನ ಆತ್ಮ ಅಂಬೋ ರೂಪವನ್ನ ನಾವು ಕೇಳಿದೀವಿ. ಆತ್ಮ, ಅಂತರಾತ್ಮ, ಪರಮಾತ್ಮ, ಜ್ಞಾನಾತ್ಮ ಅಂತ ನಾ ಈ ಹೇಳ್ತಾ ಇದ್ದೀವಿ. ಹೃದಯದಲ್ಲಿ ಇರುವಂತ ನಾಲ್ಕು ರೂಪಗಳು, ನಾಲ್ಕು ಅಂತ ಹೇಳ್ತೀವಿ, ಮೂರು ಅಂತ ಹೇಳ್ತೀವಿ, ಅನೇಕ ರೂಪಗಳು ಹೇಳ್ತೀವಿ. ಸೊ ಒಂದೊಂದು ಒಂದೊಂದು ಹೇಳ್ತಾ ಹೋಗ್ತಾರೆ. ಇಲ್ಲಿ ಹೇಳುವಾಗ ಆತ್ಮ ಅಂತ ಒಂದು ರೂಪ ತಗೊಳ್ತಾರೆ. ಆತ್ಮ ಅಂತ ರೂಪ ತಗೊಂಡಾಗ ಆತ್ಮ ಎಂಬ ರೂಪ ಯಾವುದು ಅಂತ ಹೇಳುವಾಗ ಹೇಳ್ತಾರ, ಆತ್ಮ ಎಂಬ ರೂಪದಿಂದ ಭಗವಂತ ಏನ್ ಮಾಡ್ತಾನಂದ್ರೆ ಅಲ್ಲಿ ಹೇಳ್ತಾರ, ಅಲ್ಲಿ ಆತ್ಮ ಎಂಬುದು ಎಲ್ಲಿ ಇದೆ ಅಂತ ಫಸ್ಟ್ ಹೇಳ್ತಾರೆ. ಆತ್ಮ ಬರುವ ಆ ಒಂದು ಕರ್ಣಿಕ ಇದೆಲ್ಲ, ಆ ಕರ್ಣಿಕಾ ಸ್ವರೂಪ ಅಂದ್ರೆ ಆ ಕರ್ಣಿಕೆಯಲ್ಲಿ ಇರುವಂತ ರೂಪ ಅಂತ. ಕರ್ಣಿಕೆಯಲ್ಲಿ ಅಂದ್ರೆ ಕರ್ಣಿಕ ಅಂದ್ರೆ ಕರ್ಣಿಕ ಮೂಲ ಭಾಗ ಮೂಲೇಶ ಹೇಳ್ತೀವಿ, ಅಗ್ರಭಾಗ ಅಗ್ರೇಶ ಹೇಳ್ತೀವಿ. ಸೊ ಅದು ಪೂರ ಇರುವಂತ ಕರ್ಣಿಕ, ಕರ್ಣಿಕ ಅಂದ್ರೆ ಅದು ಬಿಳಿ ಬಣ್ಣದಿಂದ ಇರುವಂತ ಕರ್ಣಿಕೆ ಅಂತ. ಆ ಬಿಳಿ ಬಣ್ಣದಲ್ಲಿ ಅಲ್ಲಿ ಪೂರ್ತಿ ವ್ಯಾಪ್ತವಾಗಿರುವಂತ ಇಫ್ ಯು ಕ್ಯಾನ್ ಇಮ್ಯಾಜಿನ್ ದಟ್ ಕರ್ಣಿಕಾ ಪೋರ್ಷನ್, ದ ಎಂಟೈರ್ ಕರ್ಣಿಕಾ ಪೋರ್ಷನ್ ಅಲ್ಲಿ ಎಲ್ಲಾ ಕಡೆನೂ ವ್ಯಾಪ್ತವಾಗಿರುವಂತ ರೂಪಕ್ಕೆ ಆತ್ಮ ಅಂತ ಹೇಳ್ತದೆ. ಆತ್ಮ ನಾಮಕ ನಾರಾಯಣ ಅಂತ ಇದು ಒಂದು ಆಚಾರ್ಯರು ಎರಡನೇ ಸ್ಕಂದ ತಾತ್ಪರ್ಯದಲ್ಲಿ ಹೇಳಿದ್ದಾರೆ ಅಂತ ವ್ಯಾಖ್ಯಾನದಲ್ಲಿ ಕೊಟ್ಟಿದ್ದಾರೆ. ಸೊ ಇದು ಇದನ್ನೇ ನಾವು ಹಾಡುಗಳು ಹೇಳುವಾಗ ಸುನ್ಮಂದಿರದೊಳಗೆ ಅಂದ್ರೆ ಸುನ್ಮಂದಿರದೊಳಗೆ ಇರುವಂತ ಆತ್ಮ ಸ್ವಾಮಿ ಇದೆಲ್ಲ ಹೇಳ್ತೀವಿಲ್ಲ, ಅದು ಈ ಸ್ಪೆಸಿಫಿಕ್ ರೂಪವನ್ನೇ ಹೇಳ್ತೀವಿ. ಈ ನಾರಾಯಣ ಆತ್ಮ ಅಂತ ನಾವು ಕರಿತೀವಿ ಪ್ರಸಿದ್ಧವಾಗಿ. ಆತ್ಮ ಆತ್ಮಾರೂಪ ಅಂದ್ರೆ ಏನು ಹೇಗಿರುತ್ತೆ, ಆತ್ಮಾರೂಪ ಯಾವ್ದು ಅಂತ ಹೇಳಿದ್ರೆ ಅಲ್ಲಿ ಹೇಳ್ತಾರೆ ಆತ್ಮ ನಾಮಕನಾಗಿ ಇವನೇ ಸುನ್ಮಂದಿರದಲ್ಲಿ ಇರುವಂತ ನರಸಿಂಹ ಅಂತ ಹೇಳ್ತಾರೆ. ಇವನನ್ನ ನರಸಿಂಹ ಅಂತ ಹೇಳ್ತಾರೆ. ಮೂಲೇಶ ಅಗ್ರೇಶ ಆಯ್ತು, ಪ್ರಾದೇಶ ಗೊತ್ತಿದೆ, ಪ್ಲಸ್ ನಾವು ಹೇಳೋದು ಆತ್ಮ ಅಂತರಾತ್ಮ ಪರಮಾತ್ಮ ಜ್ಞಾನಾತ್ಮ ಅಂತ ಹೇಳ್ತೀವಿ. ಆತ್ಮ ಅಂಬೋ ರೂಪ ಇಲ್ಲಿ ಇದನ್ನ ನರಸಿಂಹ ರೂಪ ಅಂತ ಹೇಳ್ತಾರೆ. ಇದನ್ನ ಆತ್ಮ ಆತ್ಮ ಅಂತ ನರಸಿಂಹ ರೂಪ ಅಂತ ಇಲ್ಲಿ ತಗೊಂಡ. ಅಲ್ಲಿ ಕರ್ಣಿಕಾಸ್ತರ ಕರ್ಣಿಕೆಯಲ್ಲಿ ವ್ಯಾಪ್ತವಾಗಿ ಇರುವಂತ ರೂಪ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ಆತ್ಮ ಅಂತ ಇದನ್ನ ಹೇಳ್ತಾರೆ. ಮತ್ತು ಅಂತರಾತ್ಮ ಜೊತೆಯಲ್ಲಿ ಬರುತ್ತೆ. ಅಂತರಾತ್ಮ ಅಂಬ ರೂಪ ಯಾವುದು ಅಂದ್ರೆ ಈಗಾಗಲೇ ಅದೇ ಸೇಮ್ ಡಾಟ್ ಇಲ್ಲಿ ನರಸಿಂಹ ಅಂತ ಯಾರನ್ನ ಹೇಳ್ತೀವೋ, ಆತ್ಮ ಅಂತ ಯಾರನ್ನ ಹೇಳ್ತೀವೋ ಅಲ್ಲಿ ಇದ್ದು ಅದು ಕರ್ಣಿಕಾಸ್ಥಿತ ಇರುವಂತ ರೂಪ, ಯಾವ್ದು ವ್ಯಾಪ್ತವಾಗಿದ್ದು ಇರುವಂತ ರೂಪ, ಸ್ವಾಮಿಯಾಗಿ ಇರುವಂತ ರೂಪ ಆತ್ಮ ಆದ್ರೆ ಅಲ್ಲೇ ದೇವರ ರೂಪ ಒಂದು ರೂಪ ಇನ್ನೊಂದು ರೂಪ ಅಂತಿಲ್ಲ, ಒಂದು ಒಳಗೆ ಎಲ್ಲವೂ ಇರುತ್ತೆ. ಸೊ ಅಲ್ಲೇ ಆತ್ಮಸ್ಥಿತವಾಗಿದ್ದು ಅಲ್ಲಿ ಆ ಒಂದು ಪ್ರೇರಣೆ ಅಂತಹ ಪ್ರೇರಕ ರೂಪ ಅಂತ ಬರ್ತಿದ್ದಾರೆ. ಅಂತಹ ಪ್ರೇರ ಒಳಗೆ ಇದ್ದು ಅದನ್ನ ಪ್ರೇರಣೆ ಮಾಡುವಂತ ಯಾರು ಅಂದ್ರೆ ವಿಷ್ಣು ಅಂತ ಹೇಳಿ ಕೊಟ್ಟಿದ್ದಾರೆ. ಇಲ್ಲಿ ವಿಷ ಯಾಕೆ ವಿಷ್ಣು, ವಿಷ್ಣು ಅನೇಕ ಕಡೆ ವಿಷ್ಣು ನಾಮ ಬಂದರು. ಇಲ್ಲಿ ವಿಷ್ಣು ಶಬ್ದ ಒಂದು ವಿಷ ಪ್ರೇರಣೆ ಅಂತ, ವಿಷ ಪ್ರೇರಣೆ ಅಂತ ಆ ವಿಷ ವ್ಯಾಪ್ತಿ ಅಂತ ಒಂದು ಇದೆ. ಇಲ್ಲಿ ಹೇಳೋದು ಪ್ರೇರಕ, ಅಂತಹ ಪ್ರೇರಕ ಆ ಒಂದು ಪ್ರೇರಣೆ ಜೀವನದಲ್ಲಿ ಪ್ರೇರಣೆ ಮಾಡುವಂತ ರೂಪ ಅಂತ ಇದಕ್ಕೆ ಹೇಳ್ತಾರೆ. ಸೊ ಇದು ಅಲ್ಲೇ ಇರುತ್ತದೆ. ಸೊ ಈ ಒಂದು ನರಸಿಂಹ ರೂಪ ಅಂತ ಹೊತ್ತು ಹೇಳಿದ್ದೇನು, ಈ ನರಸಿಂಹ ರೂಪಕ್ಕೇನೆ ಆತ್ಮ ಅಂತ ನಾವು ಕರೆದಿದ್ದೀವಲ್ಲ. ಈ ನರಸಿಂಹ ರೂಪ ಅಂದ್ರೆ ಆತ್ಮನಾಮಕ ನಾರಾಯಣ, ಎಲ್ಲವೂ ನಾರಾಯಣನೇ, ಮೂಲತಃ ನಾರಾಯಣನೇ. ಆ ನಾರಾಯಣ ರೂಪ ಇಲ್ಲಿ ಹೇಗಿರುತ್ತೆ ಅಂದ್ರೆ ನರಸಿಂಹ ಅವನೇ ಆತ್ಮ ಅಂತ ಕರೆದಿದ್ದೀವಿ. ಅವನನ್ನೇ ಕೆಲವು ಕಡೆ ಗುಪ್ತವಾದ ಜೀವ ಮತ್ತು ಅನಿರುದ್ಧನನ್ನು ಜೀವ ಶಬ್ದ ಬರುತ್ತೆ. ಇಲ್ಲಿ ಆ ಜೀವ ಶಬ್ದವೂ ಈ ನರಸಿಂಹನಿಗೆ ಹೇಳ್ತಾರೆ. ಯಾಕೆ ಹೇಳ್ತಾರೆ ಇಲ್ಲಿ ಜೀವ ಶಬ್ದ ಅಂದ್ರೆ ಯಾವತ್ತೂ ಜೀವನ ಬಿಟ್ಟು ಅವನು ಹೋಗೋದೇ ಇಲ್ಲ. ಈ ನರಸಿಂಹ ರೂಪ ಯಾವತ್ತೂ ಇದ್ದ ಕಾರಣದಿಂದ ಅವನನ್ನ ಜೀವ ಅಂಬೋ ಶಬ್ದದಿಂದಲೂ ಕರೀತಾರೆ ಅಂತ ಹೇಳ್ತಾರೆ. ಕಾಂಟೆಕ್ಚುವಲ್ ಆಗ ಇದು ಇದು ಒಂದು ಇಲ್ಲಿ ಇಲ್ಲಿ ಇದ್ದು ಆ ಪ್ರೇರಣೆ ಮಾಡುವಂತ ರೂಪವನ್ನ ವಿಷ್ಣು ಅಂತ ಕರೀತಾರೆ. ಇದನ್ನೇ ಪ್ರೇರಕ ರೂಪವನ್ನೇ ಅಲ್ಲಿದ್ದು ಅಂತಹ ಪ್ರೇರಕ ರೂಪ ಅದು ಒಂದು ಅಂತರಾತ್ಮ ಅಂತ ಕರೀತಾರೆ. ಆತ್ಮ ಆಯ್ತು, ಅಂತರಾತ್ಮ ಆಯ್ತು, ಆಮೇಲೆ ಪರಮಾತ್ಮ ನಾವು ಹೇಳೋದು ಪರಮಾತ್ಮ ಜ್ಞಾನಾತ್ಮ ಅಂತ ಹೇಳ್ತೀವಿ. ಪರಮಾತ್ಮ ಅಂಬೋದು ಯಾವುದು, ಪರಮಾತ್ಮ ಅಂಬುದು ಅಲ್ಲೇ ಅಲ್ಲೇ ಆ ಕರ್ಣಿಕೆಯಲ್ಲೇ ಮಾತಾಡ್ತಾರೆ. ಆ ಕರ್ಣಿಕೆಯಲ್ಲಿ ಆ ಇವಾಗ ಮೂಲ ಭಾಗಕ್ಕೆ ಬರ್ತಾರೆ. ನಾವು ಮೂಲೇಶ ಅಂತ ಹೇಳ್ತೀವಿಲ್ಲ, ಸಿಂಹ ಆ ಮೂಲೇಶ ರೂಪವನ್ನು, ಆ ಮೂಲೇಶ ರೂಪವನ್ನು ತಗೊಂಡಾಗ ಇಲ್ಲಿ ಏನ್ ಹೇಳ್ತಾರೆ ಅಲ್ಲಿ ಪರಮಾತ್ಮ ಅಂಬೋ ರೂಪ ಇಷ್ಟ ರೂಪ ಅಂದ್ರ ಒಂದು ರೂಪ ಅಂತ ಇದಕ್ಕಿಲ್ಲ. ಅಲ್ಲಿ ಹೇಳುವಾಗ ನರಸಿಂಹ ರೂಪ, ನರಸಿಂಹ ರೂಪನೇ ಆತ್ಮ ಅಂತ ಹೇಳಿದ್ವಿ. ಆಮೇಲೆ ಅಂತರಾತ್ಮ ಅಂದ್ರೆ ಪ್ರೇರಕ ರೂಪ ಅಂತ ಹೇಳಿದ್ದೀವಿ. ಅಂತ ಪ್ರೇರಕ ರೂಪ ಅವನನ್ನ ವಿಷ್ಣು ಅಂತ ಈ ಕಾಂಟೆಕ್ಸ್ಟ್ ಅಲ್ಲಿ ಕರೀತಾರೆ ಅಂತ ಹೇಳ್ತೀವಿ. ಆಮೇಲೆ ಪರಮಾತ್ಮ ಎಂಬ ರೂಪಕ್ಕೆ ಇಂಥ ಹೆಸರು ಅಂತಿಲ್ಲ, ಇಷ್ಟ ರೂಪವನ್ನ ತಕೊಂಡು ಚರಿಸುತ್ತಾ ಇರುತ್ತೆ. ಜೀವನ ಒಳಗೆ ಚರಿಸುತ್ತಾ ಇರ್ತಾರೆ. ಇಷ್ಟ ಅನ್ನೋ ಮೂವಿಂಗ್ ಅಂದ್ರೆ ದೇವರ್ ಮೂವಿಂಗ್ ಹಾಗೆ ಅದು ಅದಕ್ಕೆ ಹೇಳುವಾಗ ಹೇಳ್ತಾರೆ. ಇಲ್ಲಿ ಒಂದು ಪಾಯಿಂಟ್ ಅನ್ನು ಹೇಳ್ತಾರೆ, ಒಂದೊಂದು ರೂಪವು ಇಲ್ಲಿ ಇರೋದು ಅದು ಒಂದು ಅಚಿಂತ್ಯ ಅದ್ಭುತ ಶಕ್ತಿಯನ್ನ ದೇವರ ಜೀವನ ಒಳಗೆ ಮಾಡುತ್ತಾ ಇರ್ತಾನ ಅಂತ ಹೇಳ್ತಾರೆ. ಸೊ ಇದು ಯಾವುದೂ ಆಗುತ್ತೆ, ಚಲಿಸುತ್ತಾ ಇರುವಂತ ರೂಪ, ಚಲಿಸುವಂತ ರೂಪ ಅಂತ ಐತ್ರೇಯ ಭಾಷೆಯಲ್ಲಿ ಹೇಳಿದ್ದಾರೆ. ಐತ್ರೇಯ ಭಾಷೆ ಕಾಮೆಂಟ್ರಿಯಲ್ಲಿ ಬಂದಿರಬೇಕು, ನಾನು ನಿಮಗೆ ಸೈಟೇಷನ್ ಪ್ರಶ್ನಿಸಿಲ್ಲ, ಇಲ್ಲಿ ಕೊಟ್ಟಿದ್ದಾರೆ ವ್ಯಾಖ್ಯಾನದಲ್ಲಿ, ಇಲ್ಲಿ ಐತ್ರೇಯ ಭಾಷೆಯಲ್ಲಿ ಇದೆ ಅಂತ ಕೊಟ್ಟಿದ್ದಾರೆ. ಸೊ ಅದು ಹಾಗೆ ಹೇಳ್ತಾ ಇದ್ದೀನಿ. ಸೊ ಚಲಿಸುವಂತ ಜೀವ, ಜೀವನಲ್ಲಿ ಚಲಿಸುವಂತ ರೂಪ ಇದು, ಇಷ್ಟ ರೂಪ ಅಂತ ಗೊತ್ತೆ. ಇದಕ್ಕೆ ಪರಮಾತ್ಮ ಪರಮ ತ್ಯಾಗೆ ಆತ್ಮನಲ್ಲಿ ಅಂತರಾತ್ಮ ತ್ಯಾಗೆ ಹೇಳಿದ್ವು, ಹಾಗೇನೆ ಪರಮಾತ್ಮ ಜೊತೆಗೆ ಸೇರಿ ಜ್ಞಾನಾತ್ಮ ಹೇಳ್ತಾರೆ. ಜ್ಞಾನಾತ್ಮದ ವಿಶೇಷ ಏನು ಅಂತ ಹೇಳ್ತಾರೆ, ಜ್ಞಾನಾತ್ಮ ಸ್ವರೂಪ ಈ ಚಲಿಸುತ್ತಾ ಇರುತ್ತ, ಚಲಿಸುತ್ತಾ ಇರುತ್ತ ಇಷ್ಟ ರೂಪದಿಂದ ಹೇಳಿದ್ದಿಲ್ಲ, ಚಲಿಸುವಾಗ ಎಲ್ಲಿ ಚಲಿಸುತ್ತೆ, ಚಲಿಸುವಂಥದ್ದು ಮತ್ಯಾದಿ ಏನೇನು ಅವತಾರಗಳು, ಅವತಾರಗಳು ಹತ್ತು ಅಂತಿಲ್ಲ, ಅನೇಕ ಅವತಾರಗಳು ಅಂತ ಹೇಳ್ತೀವಿ ನಾವು. ತ್ರಯೋಶತ ಮನ್ವಂತರದಲ್ಲಿ ಪ್ರಸಿದ್ಧವಾದ ಹತ್ತು ಅವತಾರಗಳನ್ನು ತಗೊಳ್ತೀವಿ ನಾವು. ಸೊ ಈ ಅವತಾರಗಳು ದೇವರ ಅವತಾರ ಮತ್ಯಾದಿ ಅಂತ, ಮತ್ಯಾದಿ ಅನಂತ ಅವತಾರಗಳ ಆ ಒಂದು ರೂಪಗಳು ಅಲ್ಲಿ ವ್ಯಕ್ತ ಆಗತ್ತಂತೆ. ವಿಜ್ಞಾನಾತ್ಮ ಎಲ್ಲಿ ವ್ಯಕ್ತ ಆಗತ್ತಂದ್ರೆ ಒಂದೊಂದು ಸ್ವರೂಪಿ ಅಂದಿದೆ. ಸ್ವರೂಪ ಅಂದ್ರೆ ನಮ್ಮ ದೇಹದಲ್ಲಿ ಇರುವಂತ ಸ್ಥೂಲ ದೇಹದಲ್ಲಿ ಕಣ್ಣು ಬೇರೆ, ಕಿವಿ ಬೇರೆ ಹೀಗೆ ಅನ್ಕೊಂಡಿದ್ದೀವಿ. ಬಟ್ ಸ್ವರೂಪ ಅಂದ್ರದಲ್ಲಿ ಆ ಥರ ಭೇದ ಇಲ್ಲ, ಅವಿಚ್ಛಿನ್ನವಾಗಿದೆ. ಬಟ್ ಅದು ಹೇಗೆ ಆಗತ್ತ ನಮ್ಗೆ ಗೊತ್ತಿಲ್ಲ. ಇಟ್ಸ್ ಅ ಒನ್ ಪೀಸ್. ಜೀವ ಡಸ್ ನಾಟ್ ಹ್ಯಾವ್ ಪಾರ್ಟ್ ಲೈಕ್ ಈ ಕಾಲ್ ಅಂತ ಪಾರ್ಟ್ಸ್ ಇಲ್ಲ. ಆ ಶಕ್ತಿ ಒಂದೊಂದು ವ್ಯಕ್ತ ಆಗತ್ತೆ, ಎಲ್ಲಿ ಬೇಕಾದ್ರೆ ಏನು ಬೇಕಾದ್ರೆ ಆಗ್ಬೋದು, ಅಪ್ರಾಕೃತ ಅದು. ಸೊ ನಮ್ಗೆ ನೆನಪು ಬರಲಕ್ಕೆ ನಾವು ಪ್ರಾಕೃತದಿಂದೇ ಮಾತಾಡ್ತೀವಿ, ಬಟ್ ಮನಸ್ಸಲ್ಲಿ ಅಪ್ರಾಕೃತ ಅವಿಚ್ಛಿನ್ನ ಅಂಬೋದನ್ನು ಇಟ್ಕೋಬೇಕು. ಸೊ ಈ ಇಂದ್ರಿಯಗಳಲ್ಲಿ ಅದು ಹಾಗೆ ಕೆಲಸ ಆಗತ್ತಂದ್ರೆ ಆಯಾ ಇಂದ್ರಿಯಗಳಲ್ಲಿ ಮತ್ತೆ ನಾಗೆ ಒಂದಾಗ ಸಿಹಿಯಿಂದ ಕೆಲಸ ಮಾಡ್ಬೋದು, ಆ ಒಂದೊಂದು ತಲೆಯಿಂದ ಕೆಲಸ, ಒಂದೊಂದು ಇಲ್ಲಿ ಒಂದೊಂದು ಮತ್ಸ್ಯ ಕೂರ್ಮ ವರಾಹ ಒಂದೊಂದು ಪಾರ್ಟ್ಸ್ ಅದೆಲ್ಲ ಕೊಡ್ತಾರೆ ಶಾಸ್ತ್ರಗಳಲ್ಲಿ, ಆ ತುಳಾದಿಗಳಲ್ಲಿನೂ ಅದು ಬಂದಿದೆ. ಸೊ ಹೀಗೆ ಒಂದೊಂದು ವ್ಯಕ್ತ ಆಗ್ತಾ ಒಂದೊಂದು ರೂಪ ವ್ಯಕ್ತ ಅವನು ಮಾಡ್ತಾ ಸತ್ರೂಪವನ್ನ ಆ ಶಕ್ತಿಯನ್ನ ಅದು ವ್ಯಕ್ತ ಮಾಡತ್ತಂತ. ಸೊ ಅದನ್ನ ಜ್ಞಾನಾತ್ಮ ಅಂತ ಅಲ್ಲಿ ಕೊಟ್ಟಿದ್ದಾರೆ. ಸೊ ಹೀಗೆ ದೇಹದಲ್ಲಿ ಈ ಸ್ವರೂಪ ಜೀವನ ಒಳಗೆ ದೇವರ ಈ ರೂಪಗಳನ್ನೆಲ್ಲ ಹೇಳಿ ಇನ್ನು ಕೆಲವು ಇದು ಉದ್ದಕ್ಕೆ ಹೋಗುತ್ತೆ. ಆಕ್ಚುಲಿ ಇದು ಉದ್ದಕ್ಕೆ ಹೋಗೋದು ಒಂದು, ಇನ್ನೊಂದು ಬಂದು ಇದನ್ನೇ ಒಂದು ಸಂದಿಗ್ಧ ಮಾಡಿ ಕೊಟ್ಟಿದ್ದಾರೆ. ಎಲ್ಲಿ ಅಂದ್ರೆ ಬಿಂಬ ಸಂಸ್ಥಾಪನ ಪ್ರಕರಣ ಅಂತ ಷೋಡಶಿಯಲ್ಲಿ ನೀವು ನಾಲ್ಕನೇ ಪ್ರಕರಣ ತಗೊಂಡ್ರೆ ಅಲ್ಲಿ ಈ ಡೀಟೇಲ್ಸ್ ಎಲ್ಲ ಕ್ರೋಢೀಕರಣ ಮಾಡಿ ಇಲ್ಲಿ ಡಿಫ್ರೆಂಟ್ ಇದೆ. ಸಾಂದೋಗ್ಯದಲ್ಲಿ, ಐತ್ರೇಯದಲ್ಲಿ, ಆಮೇಲೆ ಅಣುವ್ಯಾಖ್ಯಾನದಲ್ಲಿ ಇರುವಂತ ಇಲ್ಲಿ ಕೊಟ್ಟಿರುವಂತ ಇದೆಲ್ಲ ಒಂದು ಉಪನಿಷತ್ತುಗಳ ಉಪನಿಷತ್ ಭಾಷೆಗಳಲ್ಲಿ ಬಂದದ್ದೆಲ್ಲ ಅಲ್ಲಿ ಬಿಂಬಸಂಸ್ಥಾಪನ ಪ್ರಕರಣ ಅಂತ ಮಾಡಿ ಕೊಟ್ಟಿದ್ದಾರೆ. ಎಲ್ಲವೂ ನಾವು ಮೆಮರೈಸ್ ಮಾಡಬೇಕಂದ್ರೆ ಮೆಮರೈಸ್ ಮಾಡೋದು ತಪ್ಪತ್ತಿಲ್ಲ. ಇಲ್ಲಿ ತಿಳ್ಕೋಬೇಕಾದ ವಿಷಯ ಏನು ಅಂದ್ರೆ ಆ ಒಂದು ಚಿಕ್ಕ ಕುದುರೆ ಬಾಲನ ಕೊನೆಯ ಕೂದಲು ತುದಿ ಭಾಗ ಮಾಡಿ ಶತವಿಧ ಅದರೊಳೊಂದನ್ನು ನೂರು ಭಾಗ ಮಾಡಲಂತಿತ್ತು ಅಂತ. ಆ ಒಂದು ಡಾಟ್ ಅಷ್ಟು ಇರುವಂತ ಆ ಜೀವನದಲ್ಲಿ ಈ ದೇವ ಅನಂತ ರೂಪದಿಂದ ಜಾಗಲ್ಲ ಇದ್ದಾನೆ ಅಂತ ಅಲ್ಲಿ ತೋರಿಸಿದ್ದಾರೆ ಭಗವಂತನ ಮಹಿಮೆ. ಅದು ಮಾತ್ರ ಅಲ್ಲ, ನಾವು ಜೀವ ಅಂದ್ರೆ ಒಂದು ಅಣು, ಅಣುವಿನಿಂದ ಏನು ಮಾಡೋಕ್ಕಾಗತ್ತೆ ಅಂತ ನಾವು ಆ ಕಂಪ್ಯಾರಿಸನ್ ತರ್ತಿವಲ್ಲ, ಅಲ್ಲಿಗೆ ಮಾಡುವಾಗ ಏನು ಮಾಡೋಕ್ಕಾಗತ್ತಂದ್ರೆ ಅಲ್ಲಿ ಇಷ್ಟು ರೂಪದಿಂದ ಇದ್ದು ಜೀವ ಜೀವನಿಗೆ ಜ್ಞಾನ ಇಚ್ಛಾಕ್ರಿಯೆ ಎಲ್ಲವೂ ಇದನ್ನು ಆ ಧರ್ಮವನ್ನ ದೇವರು ಇಷ್ಟು ರೂಪದಿಂದ ಕಂಟಿನ್ಯೂಸ್ ಆಗಿ ವ್ಯಕ್ತ ಮಾಡುತ್ತಾ ಇದ್ದಾನೆ. ಸೊ ನಮ್ಗೆ ಅಲ್ಲಿ ಹೇಳುವಾಗ ಇನ್ನೊಂದು ವಿಷಯನ ಹೇಳ್ತಾರೆ, ನಮಗೆ ಆ ಜೀವ ಅದು ಯೋಚನೆ ಮಾಡ್ಲಿಕ್ಕೆ ಸಾಧ್ಯವೇ ಆಗೋದಿಲ್ಲ. ಆದ ಕಾರಣದಿಂದ ನಾವು ಏನು ಮಾಡ್ತೀವಿ ಅಂದ್ರೆ ಇದನ್ನ ಸ್ಥೂಲ ದೇಹ ಕೊಟ್ಟಿದ್ದಾನೆ, ಚಿಂತನೆ ನಾವು ಮಾಡ್ಲಿಕ್ಕೆ ಸ್ಥೂಲ ದೇಹವನ್ನು ಕೊಟ್ಟಿದ್ದಾನೆ. ಅದಕ್ಕೆ ನಮ್ಗೆ ಈ ಥಾಟ್ ಇದಕ್ಕೆ ಅವ್ರು ಹೇಳ್ತಾರೆ ಇಲ್ಲಿ ಕುದುರೆ ಬಾಲ ಕೊನೆಯ ಕೂದಲು ಅಂತ ಇಲ್ಲಿ ಬಂದಾಗ ನಮ್ಗೆ ಆರನೇ ಸಂಧಿಯಲ್ಲಿ ನಾವು ನೋಡಿದ್ದೀವಿಲ್ಲ, ಆರನೇ ಸಂಧಿಯಲ್ಲಿ ಏನ್ ನೋಡಿದೀವಿ ಅಂದ್ರೆ ನೆನಪಿದ್ರೆ ಅನೇಕ ಉಪಾಸನೆಗಳಲ್ಲಿ ಕೊಟ್ಟಿದ್ದಾರೆ ನಮ್ಗೆ ಬರುವಾಗ 16, 16, 17 ಅಲ್ಲಿ ಹೇಳಿದಾಗ ಚಿಂತನೆಯ ಮಾಡ್ಪರಿಗೆ ಉಂಟೆ ಮೈಲಿಗೆ ನಿಷೇಧಗಳು ಅಂತ. ಏನು ತನು ವಿಶಿಷ್ಟವಿ ಇಪ್ಪ ನಾರಾಯಣನು ಅಂತ ಅಲ್ಲಿಂದ ಉಪಾಸನೆಗಳೆಲ್ಲ ಬಂದಿದೆಲ್ಲ ಅದು ಅಲ್ಲಿ ಇದನ್ನ ಚಿಂತನೆ ಮಾಡಿ ನಿಮ್ಗೆ ಮಡಿ ಮೈಲಿಗೆ ಆಮೇಲೆ ನಿಷೇಧಗಳು ಇದೆಲ್ಲ ಇಲ್ಲ ಅಂತ ಅಲ್ಲಿ ಕೊಟ್ಟಿದ್ದಾರೆ. ಅದಕ್ಕೆ ಕಾರಣ ಇಲ್ಲಿ ಬರ್ತಾರೆ ಈ ಒಂದು ಜೀವನಲ್ಲಿ ದೇವರು ಇರುವಂತ ಲಕ್ಷಣ ಅದು. ಜೀವ ನಮ್ಗೆ ಇಮ್ಯಾಜಿನ್ ಮಾಡ್ಕೊಳ್ಳಕ್ಕೆ ಸಾಧ್ಯ ಇಲ್ಲ, ಆದ ಕಾರಣದಿಂದ ಈ ಸ್ಥೂಲ ದೇಹದಲ್ಲಿ, ಈ ವ್ಯಾಖ್ಯಾನದಲ್ಲಿ ಸ್ಥೂಲ ದೇಹದಲ್ಲಿ ಇದನ್ನ ಚಿಂತನೆ ಮಾಡಿ ಅಂತ ಇದು ಅನುವ್ಯಾಖ್ಯಾನದಲ್ಲಿ ಬರುತ್ತೆ ಅಂತ ಕೊಟ್ಟಿದ್ದಾರೆ. ಅನುವ್ಯಾಖ್ಯಾನದಲ್ಲಿ ಈ ವಿಷಯವನ್ನು ಆಚಾರ್ಯ ಹೇಳ್ತಾರಂತೆ. ಏನು ಅಂದ್ರೆ ಅಲ್ಲಿ ಅಲ್ಲಿ ಹೇಳಿ ಸೇಮ್ ವಿಷಯವನ್ನ ಇಲ್ಲಿ ರಿಪೀಟ್ ಮಾಡ್ತಾರೆ. ಏನು ಅಂದ್ರೆ ಸ್ವರೂಪ ನೋಡಿದ್ದೀವಿ ಇವಾಗ, ಆತ್ಮ, ಅಂತರಾತ್ಮ, ಪರಮಾತ್ಮ, ಜ್ಞಾನಾತ್ಮ ನೋಡಿದ್ದೀವಿ. ಇದು ಆದ ಮೇಲೆ ಇನ್ನೊಂದು ಹೇಳ್ತಾರೆ, ಅದಕ್ಕೆ ಕರಚರಣಗಳು ದೇವರ ತಲೆ ಅಂತ ಇರುತ್ತೆ ಅಂತ ಹೇಳ್ತಾರೆ. ತಲೆಯಲ್ಲಿ ಯಾರನ್ನ ಇಟ್ಟುಕೊಳ್ಳೋದು ಅಂದ್ರೆ ತಲೆಯಲ್ಲಿ ನಾರಾಯಣನ ಶಿರೋ ನಾರಾಯಣ ಅಂತ, ಶಿರಸ್ಸಿನಲ್ಲಿ ನಾರಾಯಣ ಅಂದ್ರೆ ಜೀವಕ್ಕೆ ಡಾಟ್ ಟೆಕ್ಸ್ಟ್ ಜೀವ. ಜೀವ ನಾಟ್ ಅಪ್ರಾಕೃತವಾಗಿದನು, ಅದಕ್ಕೇನು ಕರಚರಣಾದಿಗಳು ಇದ. ಬಟ್ ಕರಚರಣಾದಿಗಳು ನಮ್ಮಂತೆ ವ್ಯತ್ಯಾಸ ಇಲ್ಲ, ಚಿಂತನೆ ಮಾಡೋದು ಕಷ್ಟ ಆಯ್ತು. ಅದಕ್ಕೆ ಏನ್ ಹೇಳ್ತಾರೆ ಅಂದ್ರೆ ಇಲ್ಲಿ ಅದನ್ನ ಸ್ಥೂಲ ದೇಹದಲ್ಲಿ ಚಿಂತನೆ ಮಾಡಿ ಹೀಗೆ ನಮ್ಮ ಜೀವನದಲ್ಲಿ ಇದೆ ಅಂತ ಚಿಂತನೆ. ಅಂದ್ರೆ ತಲೆಯಲ್ಲಿ ಶಿರೋ ನಾರಾಯಣ, ತಲೆಯನ್ನ ನಾರಾಯಣ ಅಂತ, ತಲೆಯಲ್ಲಿ ತಲೆ ಜೀವನ ತಲೆ ಕೆಲಸ ಮಾಡತ್ತಂದ್ರೆ ಆ ತಲೆಯಲ್ಲಿ ಆ ಡಾಟ್ ಟೆಸ್ಟ್ ಇರುವಂತಹದಲ್ಲಿ ತಲೆಯಲ್ಲಿ ನಾರಾಯಣ ರೂಪದಿಂದ ಯಾವತ್ತು ದೇವರು ಇರ್ತಾನೆ, ಯಾವತ್ತು ತಲೆಯಲ್ಲಿ ಇತ್ತು ಆ ಜಾಗಿಂದ ಪ್ರೇರಣೆ ಅಂದ್ರೆ ಏನೋ ನಮ್ಗೆ ಥಾಟ್ ಬರೋದು ಅಂತ, ಬ್ರೈನಿಂದ ಬರುತ್ತೆ, ಮನಸ್ಸಿಂದ ಬರುತ್ತೆ ಅಂತ ವ್ಯತ್ಯಾಸವಾಗತ್ತೆ ಅಲ್ಲಿಲ್ಲ. ತಲೆಯಲ್ಲಿ ಯಾವತ್ತೂ ಇದ್ದು ಅಲ್ಲೇ ಸ್ಥಿತನಾಗಿ ಅಲ್ಲೇ ಒಂದು ಪ್ರೇರಣೆಯನ್ನು ಕೊಡುತ್ತಾನೆ. ಸೊ ತಲೆಯಲ್ಲಿ ನಾರಾಯಣ ಇದ್ದಾನೆ ಅಂತ ಹೇಳ್ತಾರೆ. ಆಮೇಲೆ ಟಾಟ್ ಝೋನ್ ಸಿಕ್ತೀವಿ, ಟಾಟಲ್ ಅಂದ್ರೆ ಅಲ್ಲಿ ಬಂದ ಪದ್ಯ ಹಾಗೆ 17ನೇ ಪದ್ಯ 6ನೇ ಸಂಧಿಯಲ್ಲಿ ಇದೆಲ್ಲ, ಅದನ್ನೇ ಇಲ್ಲಿ ವ್ಯಾಖ್ಯಾನದಲ್ಲಿ ಕೊಡ್ತಾರೆ. ಈ ದೇಹದಲ್ಲಿ ಟಾಟ್ ಝೋನ್ ಅಂತ ಹೇಳ್ತೀವಲ್ಲ, ಮಧ್ಯದೇಹ ಅಂತ ಹೇಳ್ತೀವಲ್ಲ, ಆ ಮಧ್ಯದೇಹ ವಿಶೇಷ, ಅದು ಅಲ್ಲಗಾಡೋದೇ ಇಲ್ಲ, ಸ್ಥಿರವಾಗಿ ಸೆಂಟರ್ ಸ್ಥಿರವಾಗಿರುವಂತದ್ದು ಅಂತ ಹೇಳ್ತೀವಲ್ಲ. ಆ ಪೋರ್ಷನ್ನಲ್ಲಿ ವಾಸುದೇವನನ್ನು ಇಟ್ಟುಕೊಳ್ಳೋದು, ಬಲಭಾಗದಲ್ಲಿ ಪ್ರದ್ಯುಮ್ನ, ಎಡಭಾಗದಲ್ಲಿ ಅನಿರುದ್ಧ. ನಮ್ಮ ಕಾಲು ನಮ್ಗೆ ಸ್ಥಿರವಾಗಿರ್ಲಕ್ಕೆ ಆ ಒಂದು ಸಂಕರ್ಷಣ. ಸೊ ಹೀಗೆ ಇದ್ದಾರೆ, ಆ ಜೀವನಲ್ಲಿ ಇದ್ದ ಕಾರಣದಿಂದ ಜೀವ ಇದ್ದಾನೆ ಅಂತೇಳಿ ಅಲ್ಲಿ ಜೀವನ ಒಂದು ವಿಶೇಷವನ್ನು ಹೇಳ್ತಾರೆ. ಅದಕ್ಕೆ ಅದು ಹೇಳುವಾಗ ಆ ಭಗವದ್ಗೀತೆಯಲ್ಲಿ ಹೇಳ್ತಾರೆ, ನೈನಂ ಚಿಂತಂತಿ ಅಂದ್ರೆ ಈ ಒಂದು ಜೀವನನ್ನ ಅದೇ ಕೃಷ್ಣನಿಗೆ ಹೇಳುವಾಗ ಅದೇ ಹೇಳ್ತಾರೆ, ಯಾಕೆ ಯೋಚನೆ ಮಾಡ್ತೀವಿ, ದೇಹ ಅಂದ್ರೆ ಬಂದು ಹೋಗುವಂಥದ್ದು, ಯಾವತ್ತೂ ಶಾಶ್ವತ ಇಲ್ಲ, ಇದನ್ನೆಲ್ಲ ಅತೀ ವ್ಯಾಮೋಹ, ಅತೀ ಅಟ್ಯಾಚ್ಮೆಂಟ್ ನೀನು ಇಟ್ಕೋಬೇಡ. ನೀನು ಅಂಬೋ ಈ ಜೀವ ಇದಲ್ಲ, ಜೀವ ಯಾವತ್ತು ದೇವರು ಇಷ್ಟು ರೂಪದಿಂದ ಯಾವತ್ತು ನಿಂತಿದ್ದಾನೆ, ಯಾವತ್ತು ಉಂಟಾನುದಕ್ಕಾಗಿ ಯಾವತ್ತು ನಿಂತಿದ್ದಾನೆ. ಅವನನ್ನ ಆ ಒಂದು ಶಸ್ತ್ರಗಳು ಈ ಅಪ್ರಾಕೃತ ಆದ ಕಾರಣದಿಂದ ಪ್ರಾಕೃತದಿಂದ ಅದಕ್ಕೆ ನಾಶ ಇಲ್ಲ. ಯಾಕೆ ನಾಶ ಇಲ್ಲ ಅಂದ್ರೆ ದೇವ್ ಅದು ಅಪ್ರಾಕೃತ ಅಂತ ನಾವು ಹೇಳ್ತೀವಿ, ಬರೀ ಅಪ್ರಾಕೃತ ಇದ್ದ ಮಾತ್ರಕ್ಕೆ ಹಾಗೆಲ್ಲ, ಅಲ್ಲಿ ದೇವರು ಇದ್ದಾನೆ. ದೇವರಿದ್ದು ಆ ಒಂದು ಶಸ್ತ್ರಗಳಿಂದ ಆ ದೇಹಕ್ಕೆ ಜೀವಕ್ಕೆ ಭಯ ಇಲ್ಲ. ಜೀವ ಶಸ್ತ್ರದಿಂದ ನಚ್ಚಿದ್ದ ಅದೇ ನಯನಂ ಚಿಂದಂತಿ ಶಸ್ತ್ರಾಣಿ, ಅದನ್ನ ಶಸ್ತ್ರಗಳು ಏನು ಮಾಡಕ್ಕೆ ಆಗೋದಿಲ್ಲ. ಏನ ಈ ಜೀವವನ್ನು ಪಾವಕ ಅಂದ್ರೆ ಶಸ್ತ್ರಗಳಿಂದ ಅಂದ್ರೆ ಶಸ್ತ್ರ ಇದೆಲ್ಲ ಮಾಡೋದು ನಮ್ಗೆ ಆ ಒಂದು ಪೃಥ್ವಿಯಿಂದ ಬೇಸ್ಟ್ ಆಗಿರುತ್ತೆ, ಪೃಥ್ವಿ ಬೇಸ್ಟ್ ಇರುತ್ತೆ, ಆ ಪೃಥ್ವಿ ಸಂಬಂಧವಾದದ್ದು, ಅದರಿಂದ ಏನು ಆಗೋದಿಲ್ಲ. ಯಾಕೆ ಚಿಂತನೆ ಮಾಡ್ತೀವಿ, ಅದಿಲ್ಲ. ಆಮೇಲೆ ಪಾವಕ ಪೃಥ್ವಿ ಆದ ಮೇಲೆ ಆ ಪೃಥ್ವಿ ಮತ್ತು ಬೆಂಕಿ ಏನು ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಮತ್ತು ಬೆಂಕಿ ಆಗಲ್ಲ, ಪೃಥ್ವಿ ಆಗಲ್ಲ, ನೀರಿನಿಂದ ಏನಾದ್ರು ಆಗತ್ತ ಅಂದ್ರೆ ನೀರಿಂದ ಸುಯಿಸ್ಲಿಕ್ಕೆ ಆಗೋದ, ಸುಯಿಸಿ ಅದನ್ನ ನಾಶ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಆಮೇಲೆ ಮಾರುತ ಗಾಳಿಯಿಂದ ಏನಾದ್ರು ಆಗತ್ತ, ಗಾಳಿಯಿಂದಲೂ ಏನು ಆಗೋದು, ಆಕಾಶ ಕಣಿಗೆ ಅದು ಕಾಣೋದೇ ಇಲ್ಲ, ಆಕಾಶದಿಂದಲೂ ಅದಕ್ಕೆ ನಾಶ ಇಲ್ಲ ಅಂತ ಹೇಳಿ ಆ ಒಂದು ಅದಕ್ಕೆ ಸಂಬಂಧವಾಗಿ ಒಂದೊಂದು ಮಾಡುವಂತ ಕೆಲಸ ಆ ಒಂದು ಜೀವನನ್ನ ಅಚ್ಚೆದ್ದೆ ಆ ಒಂದು ಶಸ್ತ್ರ ಮಾಡುವಂತ ಕೆಲಸ, ಈ ಪೃಥ್ವಿಗೆ ಸಂಬಂಧವಾದಂತ ಏನೇ ಆಯುಧಗಳನ್ನು ತುಕೊಂಡ್ರು ಅದು ಎಲ್ಲವೂ ಆ ಸ್ಥೂಲ ದೇಹವನ್ನ ನಾಶ ಮಾಡಕ್ಕೆ ಹೊತ್ತು ಸ್ವರೂಪ ದೇಹವನ್ನ ಕೆನಾಟ್ ಕಟ್ಟ ಕಂಡರ್ ಮಾಡಕ್ಕೆ ಸಾಧ್ಯ ಇಲ್ಲ. ಬೆಂಕಿ ಏನು ಮಾಡುತ್ತೆ, ಬೆಂಕಿ ಸುಡುತ್ತೆ, ಎಲ್ಲವನ್ನೂ ಸುಟ್ಟು ಬೂದಿ ಮಾಡುತ್ತೆ. ಜೀವನ್ನ ಅದು ಮಾಡಕ್ಕಾದ್ರೆ ಬೇಸಿಕಲಿ ನಮ್ಗೆ 23-24 ಶ್ಲೋಕದಲ್ಲಿ ಇರುವಂತದ್ದನ್ನೇ ಅದು ಸುಲಾದಿ ರೂಪವಾಗಿ ಕನ್ನಡದಲ್ಲಿ ಕೊಟ್ಟಿದ್ದಾರೆ ವಿಜಯದಾಸರು. ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಟ್ಲೇದಿ ಅಂದ್ರೆ ಆ ಒಂದು ನೀರು ಬಂದು ಅದನ್ನ ಚಂದಾಗೆ ಸುಯಿಸಿ ಸುಯಿಸಿ ಅದನ್ನ ನಾಶ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಮಾರುತ ಆ ಗಾಳಿ ಅದನ್ನ ಇಕ್ಕೆನ ಡ್ರೈ ಇಟ್ ಅಂತ ಯಾಕೆ ಅಂತ ಹೇಳುವಾಗ ಅಪ್ರಾಕೃತ ಅಂತ ಅಲ್ಲಿ ಹೇಳ ನಿತ್ಯ ಸರ್ವಗತ ಸ್ಥಾನು ಅಚಲ ಸನಾತನ ಅಂತ ಹೇಳ ನಿತ್ಯ ಸರ್ವಗತ ಸ್ಥಾನು ಅಚಲೋಯಂ ಸನಾತನ ಅದನ್ನೇ ಇಲ್ಲಿ ಕೊಟ್ಟಿದ್ದಾರೆ. ಅಂದ್ರೆ ಯಾಕಿದ್ದಾನೆ ಅಂದ್ರೆ ಭಗವಂತ ಈ ಒಂದು ಜೀವನದಲ್ಲಿ ಈ ಒಂದು ಸಂಕಲ್ಪದಿಂದ ಅಲ್ಲಿ ನಿತ್ಯನಾಗಿ ಕೂತು ಬಿಟ್ಟಿದ್ದಾನೆ. ಅವನು ನಿತ್ಯವಾಗಿದ್ದಾನೆ ಸರ್ವಗತನಾಗಿ ಆ ಒಂದು ಆ ಜೀವ ಸ್ವರೂಪದಲ್ಲಿ ಎಲ್ಲಾ ಕಡೆನೂ ಅವನು ಇದ್ದಾನೆ ಹಾಗೆ ಎತ್ತಿ ನಿಂತಿದ್ದಾನೆ. ಮತ್ತು ಸ್ಥಾನವಾಗಿದ್ದಾನೆ. ಸ್ಥಾನ ಅಂದ್ರೆ ಯಾವ ಜೀವನದಲ್ಲಿ ಇದೆ ಒಂದು ವಸ್ತು ಇದೆ ಸಾವ ಇಲ್ಲ ಇದೆ ಬಟ್ ಏರುಪೇರುಗಳು ಇರಬಹುದಲ್ಲ ಅಂದ್ರೆ ಅದೂ ಇಲ್ಲ. ಸ್ಥಾನು ಏಕಪ್ರಕಾರವಾಗಿದ್ದಾನೆ ಅಂತ ಇಲ್ಲಿ ಅಂತ ಹೇಳಿ ಅವನು ದೇವರನ್ನ ಇಲ್ಲಿ ಹೇಳ್ತಾರೆ. ಸೊ ಹೀಗೆ ಯಾಕಿದ್ದಾರೆ ಅಂತ ಅಂಬೋದಿನ ಇಲ್ಲಿ ಹೇಳ್ಬಿಟ್ಟು ಉದ್ದಕ್ಕೆ ಇದನ್ನ ಕೊಡ್ತಾ ಹೋಗ್ತಾರೆ. ಒಂದೊಂದು ಇಂದ್ರಿಯದ ಬೇಸಿಕಲಿ ಬಿಂಬ ಸಂಸ್ಥಾಪನ ಪ್ರಕರಣದಲ್ಲಿ ಏನೇನು ಹೇಳಿದ್ದಾರೆ. ಬಿಂಬ ಸಂಸ್ಥಾಪನ ಪ್ರಕರಣ ಅಂದ್ರೆ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ ನಮಗೆ ಇರುವಂತ ಅವಯವಗಳು ನಮ್ಮ ದೇಹದಲ್ಲಿ ಇರುವಂತ ಎಷ್ಟು ಅವಯವಗಳು ಇದೆಯೋ ಎಷ್ಟು ಇಂದ್ರಿಯಗಳಿದೆಯೋ ಅಲ್ಲಿ ಅದಕ್ಕೆ ಕರೆಸ್ಪಾಂಡಿಂಗ್ ಆಗಿ ಆ ಸ್ವರೂಪದಲ್ಲಿತ್ತು ಅದು ಒಂದೊಂದಿನೂ ಆ ದೇವರ್ ಇದ್ದಾನೆ. ಆ ಯಾವ ರೂಪದಿಂದ ದೇವರು ಇದ್ದಾನೆ ಅಂತ ಒಂದೊಂದು ಹೇಳ್ತಾ ಹೋಗ್ತಾರೆ. ಅದೊಂದು ದೊಡ್ಡ ಲಿಸ್ಟ್ ತರಾನೇ ಬರುತ್ತೆ. ಸೊ ಇಲ್ಲಿ ಹೇಳುವಾಗ ಇನ್ನೊಂದು ವಿಷಯವನ್ನು ಹೇಳ್ತಾರೆ ನಿಮಗೆ ಅಹಂಕಾರ ಮಮಕಾರಗಳು ಎಲ್ಲ ಹೋಗುತ್ತೆ. ಬೇಸಿಕಲಿ ಚಿಂತನೆ ಏನಂದ್ರೆ ಸ್ಥೂಲವಾದ ಚಿಂತನೆ ಅಣುವಷ್ಟು ಜೀವನ ಇದ್ದಾನಂಬೋದಿಂದ ಆದ್ರೆ ಅಣುವಷ್ಟು ಇರುವಂತ ಆ ಜೀವನದಲ್ಲಿ ಅವಯವಗಳಿದೆ ಇಂದ್ರಿಯಗಳಿದೆ ಅಂದ್ರೆ ಬರೀ ಇಂದ್ರಿಯಗಳು ಅವಯವಗಳು ಅಂತಿಲ್ಲ ಅವಯವ ಇಂದ್ರಿಯಗಳೆಲ್ಲ ಒಂದೊಂದು ಜಡವಾಗಿ ತಗೊಳ್ಳದೆ ಅಲ್ಲಿ ಇರುವಂತ ದೇವರನ್ನ ಅಂದ್ರೆ ಆ ಒಂದು ಜೀವನದಲ್ಲಿ ದೇವರು ಅನಂತ ರೂಪದಿಂದ ತುಂಬಿಕೊಂಡಿದ್ದಾನೆ ಅಂತ ಆ ಥಾಟ್ ಅನ್ನು ಕೊಟ್ಟು ಆ ದೇವರ ಮಹಿಮೆ ಅಷ್ಟು ರೂಪದಿಂದ ಅವನು ಮಾಡ್ತಾನಂತ ನಮ್ಗೆ ಸಂಸಾರ ಬಂಧನ ಹೋಗಬೇಕಂದ್ರೆ ಈ ಸ್ಥೂಲ ದೇಹದಲ್ಲಿ ಒಂದೊಂದಾದ ಚಿಂತನೆ ಎಷ್ಟಾಗತ್ತೋ ಅಷ್ಟು ಚಿಂತನೆ ಮೂಲತಃ ನಮ್ಗೆ ಚಿಂತನೆ ಏನ್ ಬರಬೇಕಂದ್ರೆ ಇಲ್ಲಿ ಹೇಳ್ತಾರ ಮೂಲತಃ ನಮ್ಗೆ ಬರುವಂತ ಚಿಂತನೆ ಬಂದು ನಮ್ಗೆ ಅಹಂಕಾರ ಹೋಗಬೇಕು ಅಂಬುದು ಚಿಂತನೆ ಬರುತ್ತೆ. ಯಾಕಂತ ಅಹಂಕಾರ ಬಂದ ಮಾಡೋಕೆ ನಾನೇ 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 ಅಂತ ಬರುತ್ತೆ ಅದು ಹೋಗಲಕ್ಕೆ ಇಲ್ಲಿ ಹೇಳುವಾಗ ಹೇಳ್ತಾರೆ ಅಲ್ಲಿ ಇರುವಂತ ರೂಪ ಯಾವುದು ಅಂದ್ರೆ ಅನಿರುದ್ಧ ರೂಪ. ಅನಿರುದ್ಧ ರೂಪವನ್ನ ಇಲ್ಲಿ ಹೇಳ್ತಾರೆ. ಅನಿರುದ್ಧ ರೂಪ ಎಲ್ಲಿ ಬರುತ್ತೆ ವಿಷ್ಣು ರೂಪ ಆತ್ಮ ಅಂತರಾತ್ಮ ಪರಮಾತ್ಮ ಜ್ಞಾನಾತ್ಮ ಹೇಳಿದಾಗ ಅನಿರುದ್ಧ ರೂಪ ಎಲ್ಲಿ ಇದೆ ಅಂದ್ರೆ ಇಲ್ಲಿ ಹೇಳ್ತಾರೆ ಆ ಜೀವ ಹೇಳಿದ್ದೀವಿ ಆ ಜೀವದ ಹೃದಯವು ಹೇಳಿದ್ದೀವಿ ಆ ಹೃದಯದಲ್ಲಿ ಮನಸ್ಸು ಬೇರೆ ಹೃದಯ ಬೇರೆ ಅಂತ ಹೃದಯವನ್ನ ಗೋಳಕ ಅಂತ ಹೇಳ ಹೃದಯವನ್ನು ಇಂದ್ರಿಯ ಅಂತ ಹೇಳ್ತಾರೆ. ಇಲ್ಲಿ ಹೃದಯ ಒಂದಿದೆ ಅಂದ್ರೆ ಅದು ಹೃದಯದ ಮನಸ್ಸು ಅಂತ ಒಂದಿದೆ. ಆ ಮನಸ್ಸಲ್ಲಿನೂ ನಮ್ದು ಮನೋ ಅನಿರುದ್ಧ ಅಂತ ಹೇಳ್ತೀವಿ ಇಷ್ಟು ಬಟ್ ಮನಸ್ಸಲ್ಲಿನೂ ಅಲ್ಲಿ ಒಂದು ಮೈನ್ಯೂಟ್ ಆಗಿ ಹೋಗ್ತಾ ಹೋಗ್ತಾರೆ. ಯಾಕೆ ಅಂದ್ರೆ ಅಲ್ಲಿ ಹೇಳುವ ಪರ್ಪಸ್ ಅಲ್ಲಿನ ಒಂದು ದೇವರೂಪ ದೇವರ ಅನಂತ ರೂಪ ಅಂದ್ರೆ ಒಂದೊಂದು ದಿವಸ ಅದು ಒಳಗೆ ಮನಸ್ಸಿನ ಒಳಗೆ ಆ ಒಂದು ಅಂಥ ಸ್ವರೂಪ ಅಂತ ಹೇಳ್ತಾರೆ. ಅಂಥ ಅದು ಹೇಳೋ ಅನಿರುದ್ಧ ನನ್ನ ಅಂತಹ ಶರೀರ ಚಾಂದೋಗ್ಯದಲ್ಲಿ ಹೇಳಿದ ಅಂತಹ ಶರೀರ ಅಂದ್ರೆ ಆ ಮನಸ್ಸಲ್ಲಿ ಇರುವಂತ ಆ ಅಹಂಕಾರದ ಒಳಗೆ ಆ ಅನಿರುದ್ಧ ಅಂಬುವನು ಅಲ್ಲಿ ವ್ಯಾಪ್ತನಾಗಿದ್ದಾನಂತ ಅಹಂಕಾರ ಜೀವನ ಮನಸ್ಸಲ್ಲಿ ಇರುವಂತ ಅಹಂಕಾರದಲ್ಲಿ ಅವನು ವ್ಯಾಪ್ತನಾಗಿದ್ದಾನಂತ ಇವನು ಮಾಡುವಂತ ಕೆಲಸ ಏನು ಅಂದ್ರೆ ಕೆಟ್ಟ ಅಹಂಕಾರವನ್ನ ಭಂಜನ ಮಾಡ್ತಾನ ಅವನು. ಅದಕ್ಕೆ ಅವನು ಅನಿರುದ್ಧ ಹೆಸರು ಹೇಳುವಾಗ ಅವನಿಗೆ ನಿರೋಧವೇ ಇಲ್ಲ ಅಂತ ಹೀಗೆಲ್ಲ ಹಾಕಿ ಮನಸ್ಸುಂದ ಅನಿರುದ್ಧ ಅಂತ ಬಟ್ ಇಲ್ಲಿ ಅಹಂಕಾರಕ್ಕೆ ಸ್ಪೆಸಿಫಿಕ್ ಆಗಿ ಅನಿಸ್ಬಿಟ್ಟು ಹೇಳ್ತಾರೆ. ಸೊ ಹೀಗೆ ಒಂದೊಂದಾಗಿ ಹೇಳಿ ಆಮೇಲೆ ಕಣ್ಣು ಅಂತ ತಗೊಂಡಾಗ ಕಣ್ಣಿಗೆ ನೇತ್ರದಲ್ಲಿ ಇರುವಂತದ್ದು ಕಪಿಲ ಅಂತ ಒಂದು ಇದು ಬಿಂಬ ಸಂಸ್ಥಾಪನ ಪ್ರಕರಣ ಪ್ರಕಾರನೇ ಹೋಗ್ತಾರೆ. ಅಲ್ಲಿ ಶಿರಸಲ್ಲಿ ನಾರಾಯಣ ಇದ್ದಾನೆ ಅಂತೇಳಿ ಆ ಕಪಾಳ ಪ್ರದೇಶ ಒಂದೊಂದಾಗಿ ಬರ್ಬೇಕಂದ್ರೆ ತಲೆ ಅಂದ್ರೆ ತಲೆಯಲ್ಲಿ ನಾರಾಯಣ ಇದ್ದಾನೆ. ಶಿರೋಭಾಗದಲ್ಲಿ ಕೂಡ ನಾರಾಯಣ ರೂಪದಿಂದ ನಿಂತಿದ್ದಾನೆ. ಅಲ್ಲಿ ಹೇಗೆ ನಿಂತು ಅದು ನಾರಾಯಣ ರೂಪವಾಗಿ ನಿಂತಿರುವಾಗ ಒಳಗೆ ಆ ಒಂದು ಆ ಪೂರ್ತಿ ನಾರಾಯಣ ಕಾಣಿಸ್ತದೆ. ನಾರಾಯಣನಿಂದ ನೋಡಿದ್ದಾಗ ಆ ಕಪಾಳ ಪ್ರಾಂತ ಲಲಾಟ ಅಂತ ಹೇಳ್ತೀವಲ್ಲ ನೆತ್ತಿ, ಆ ಭಾಗ ಹೇಳುವಾಗ ಅಲ್ಲಿ ಬಂದು ಪ್ರದ್ಯುಮ್ನ ರೂಪದಿಂದ ತುಂಬಿದಂತೆ. ಅದು ನೋಡ್ಲಿಕ್ಕೆ ಕೇಶವ ರೂಪವಾಗಿ ಇರುತ್ತಂತೆ. ಪ್ರದ್ಯುಮ್ನೋದ್ಬಿಟ್ಟು ಕೇಶವ ಅಂತ ಇಲ್ಲಿ ಬೇಸಿಕಲೆಯಲ್ಲಿ ಹೇಳುವಾಗ ಬರೀ ಆ ಕಪಾಳದಲ್ಲಿ ಪ್ರದ್ಯುಮ್ನ ಅಂತಲೂ ಕೆಲವು ಕಡೆ ಬರುತ್ತೆ, ಕೆಲವು ಕಡೆ ಕೇಶವ ಅಂತ ಬರುತ್ತೆ, ಕೆಲವು ಕಡೆ ಪ್ರದ್ಯುಮ್ನ ಕೇಶವ ಅಂತ ಬರುತ್ತೆ. ಹೀಗೆ ಆ ರೂಪಗಳು ಹಾಗೆ ಕಾಣಿಸ್ತಾ ಇರೋದ್ರಿಂದ ಅಲ್ಲಿ ವ್ಯಕ್ತ ಮಾಡ್ತಾ ಇರ್ತಾಂತ ಲಲಾಟದಲ್ಲಿ. ಸೊ ಅದಾದ ಮೇಲೆ ಭ್ರೂ ಮಧ್ಯದಲ್ಲಿ ಇರುವಾಗ ಅದು ಒಂದು ನಾರಾಯಣ ರೂಪ ಅಂತ ಹೇಳ್ತಾರೆ. ಅದು ಆದಮೇಲೆ ನೆಕ್ಸ್ಟ್ ಬರೋದು ಕಣ್ಣು ಬರುತ್ತೆ. ಕಣ್ಣು ಬಂದಾಗೆ ಬಲಗಣ್ಣು ಎಡಗಣ್ಣು ಅಂತಾದಾಗ ಅಲ್ಲಿ ಬಲ ಎಡ ಅದು ಹೇಗಿರುತ್ತೋ ಗೊತ್ತಿಲ್ಲ, ಬಿಕಾಸ್ ಎಲ್ಲವೂ ಒಂದೇ ಸ್ವರೂಪೇಂದ್ರಿ ಅಂತ ಹೇಳ್ತಾರೆ. ಅದು ಹೇಳುವಾಗ ದಕ್ಷಿಣದಲ್ಲಿ ಪ್ರದ್ಯುಮ್ನ, ಅದಕ್ಕೆ ನಾವು ಸ್ಥೂಲ ದೇಹದಲ್ಲೇ ಇಟ್ಕೊಂಡು ದಕ್ಷಿಣ ಚಕ್ಷದಲ್ಲಿ ಪ್ರದ್ಯುಮ್ನ, ವಾಮಚಕ್ಷ ಅಂದ್ರೆ ರೈಟಲ್ಲಿ ಪ್ರದ್ಯುಮ್ನ, ಲೆಫ್ಟ್ ಅಲ್ಲಿ ತಗೊಳ್ಳುವಾಗ ನಾವು ಅನಿರುದ್ಧನನ್ನು ತಗೊಳ್ತೀವಿ. ಮತ್ತು ಕಣ್ಣು ಅಂಬು ಇಂದ್ರಿಯ ಆ ಕೆಲಸ ನೋಡುವಿಕೆ, ಆ ಒಂದು ರೂಪದ ಗ್ರಹಣ ಅಂತ ಇರತ್ತಲ್ಲ, ಅದನ್ನ ಮಾಡ್ಲಿಕ್ಕೆ ಅಲ್ಲಿ ಕಪಿಲ. ಸೊ ಟೂ ಮಚ್ ಕನ್ಫ್ಯೂಷನ್ ಬೇಡ ಅಂದ್ರೆ ಬರೀ ಕಪಿಲನನ್ನ ಇಟ್ಕೊಳ್ಳಿ, ಕಣ್ಣಲ್ಲಿ ಕಪಿಲ. ಸೊ ಸಿಂಪಲ್ ಆಗೇನು ಹೇಳ್ತಾ ಹೋಗ್ತಾರೆ, ಕಣ್ಣಲ್ಲಿ ಕಪಿಲನ, ತಲೆಯಲ್ಲಿ ನಾರಾಯಣನ ಇಟ್ಟುಕೊಂಡ್ಬಿಡಿ, ಆಮೇಲೆ ಭ್ರೂ ಮಧ್ಯದಲ್ಲಿನೂ ಸೇಮ್ ನಾರಾಯಣ ಬಂದ್ಬಿಡ್ತಾನೆ, ಆಮೇಲೆ ಕಣ್ಣು ಅಂತ ಬಂದ್ರೆ ಕಣ್ಣಲ್ಲಿ ಕಪಿಲ, ಅದು ಸೂರ್ಯಸ್ಥಾನ ನಾವು ನೋಡಿದ್ದೀವಿ. ಅದು ಕಪಿಲ ಈಸಿ ಟು ರಿಮೆಂಬರ್, ಕಪಿಲನನ್ನ ಇಟ್ಟುಕೊಳ್ಳಿ ಪ್ರಕಾಶಕ್ಕೆ, ಅಗ್ನಿಯಲ್ಲಿನೂ ಬಂತು ಕಪಿಲ ಅಂತ. ಸೊ ಕಪಿಲ ಅಂದ್ರೆ ಆ ಪ್ರಕಾಶ ಆ ಕಣ್ಣಲ್ಲಿ ಇಟ್ಟುಕೊಳ್ಳಿ. ಮೂಗು ಅಂತ ಬಂದಾಗ ಇಲ್ಲಿ ಮೂಗಿಗೆ ಏನ್ ಹೇಳ್ತಾರೆ ಅಂದ್ರೆ ಮೂಗಿಗೆನೂ ಮೂಗು ಹೇಳುವಾಗ ಇಲ್ಲಿ ಮೂಗಿ ಹೇಳುವಾಗ ಪ್ರದ್ಯುಮ್ನ ಹೇಳೋದಿಲ್ಲ, ಇಲ್ಲಿ ನೃಸಿಂಹದೇವರನ್ನ ಇಟ್ಕೊಂಡಿರ್ತಾರೆ. ಗೋಳಕ ಅದು ವ್ಯತ್ಯಾಸ ಇಲ್ಲದೆ ಬರೀ ಒಂದು ಮೂಗು ಅಂತ ಇಟ್ಕೊಂಡು ಸಿಂಪಲ್ ಆಗಿರ್ಬೇಕು ಅಂದ್ರೆ ಅದಕ್ಕೆ ಬಂದು ನೃಸಿಂಹದೇವರು ಅಂತ. ಕಣ್ಣಿಗೆ ಕಪಿಲ ಅಂದ್ರೆ ಮೂಗಿಗೆ ನರಸಿಂಹದೇವರು ಅಂತ. ಅಲ್ಲಿ ಮೂಗು ಗ್ರಾಣೇಂದ್ರಿಯ ಮತ್ತು ಆ ಗೋಳಕ ಎಲ್ಲಾ ಸೇರಿ ನರಸಿಂಹನನ್ನೇ ಕೊಟ್ಟು ಬಿಟ್ಟಿದ್ದಾರೆ. ಕಣ್ಣು ವ್ಯತ್ಯಾಸ ನೋಡ್ಬೇಕು ಅಂದ್ರೆ ಆ ಗ್ರಹಣ ಮಾಡುವ ಇಂದ್ರಿಯ ಅಂದ್ರೆ ಪ್ರದ್ಯುಮ್ನ, ಶೇಪ್ ಗೋಳಕ ಅಂಬೋದನ್ನ ನರಸಿಂಹ ಅಂತ ಹೇಳ್ತಾರೆ. ಇಲ್ಲಿ ಬರೀ ನೀವು ಕಾಣೋದು ನರಸಿಂಹ, ಗೋಳಕನೇ ಕಾಣಿಸ್ತಲ್ಲ, ನರಸಿಂಹನೇ ಇಟ್ಟುಕೊಳ್ಳಿ, ಸಿಂಪ್ಲರ್ ಆಗ್ಬಿಡತ್ತೆ ನರಸಿಂಹ ಅಂತ ಇಟ್ಟುಕೊಳ್ಳಿ ಅಂತ ಹೇಳ್ತಾರೆ. ಬಾಯಿ ಅಂತ ಬಂದಾಗ ಬಾಯಿಗೆ ಬಂದು ಆ ವಾಸುದೇವನನ್ನ ಇಟ್ಟುಕೊಳ್ತಾರೆ, ಬಾಯಿ ಮಾತಾಡೋದಕ್ಕೆ ವಾಸುದೇವ ಅಂತ ಹೇಳ್ತಾರೆ. ಕೆಲವೊಮ್ಮೆ ನೋಡುವಾಗ ವಾಸುದೇವ ಅಂತನೂ ಬರುತ್ತೆ, ಕೆಲವೊಮ್ಮೆ ವಿಷ್ಣು ಅಂತನೂ ಬರುತ್ತೆ. ಬಿಕಾಸ್ ವಿಷ್ಣುವನ್ನೇ ವಾಸುದೇವ ಅಂತನೂ ಕರೀತಾರೆ, ಬಿಕಾಸ್ ಗುಣದಿಂದ ಹಾಗೆ ಕರೀತಾರಂತೆ. ಅದೇ ಅಂಗಸ್ ಅದರ ರೆಫ್ರೆನ್ಸನ್ ನೀವು ವಾಸುದೇವನನ್ನ ಇಟ್ಟುಕೊಳ್ಳೋದು, ವಾಸ್ತುಂತ್ರೆ ಅಂತ ಇಟ್ಟುಕೊಳ್ಳೋದು. ಸೊ ಹೀಗೆ ವಾಸ್ ಆಗತ್ತೆ. ಸೊ ನಾವು ಮುದ್ರನ್ನ ಹಾಕೋವಾಗ್ಲೂ ನಮ್ಗೆ ಈಸಿಯರ್ ಆಗತ್ತೆ. ಅದಾದ ಮೇಲೆ ಕಂಠ ಪ್ರದೇಶ, ನಾವು ಮಾತಾಡೋದು ಎಲ್ಲ ಕಂಠದಿಂದ ಆ ಶಬ್ದ ಹೊರಗೆ ತುಂಬಬೇಕು. ಅಲ್ಲಿ ಗೋವಿಂದನ ನಾವು ಮುದ್ರೆ ಹಾಕೊಳ್ಳೋವಾಗಲೂ ಗೋವಿಂದ ಅಲ್ಲೇ ಬರ್ತಾನೆ. ಸೊ ಇಲ್ಲಿ ಕೆಲವರು ವಾಸುದೇವ ಗೋವಿಂದ ನಮ್ಗೆ ಯಾಕೆ ಬೇಕಾದ್ರೆ ನೋಡ್ಬೋದು. ನೋಡುವ ರೂಪ ಒಂದು, ಅದು ಯಾವ ರೂಪದಿಂದ ಆಗಿದೆ ಅಂಬೋದು ಇನ್ನೊಂದಿರುತ್ತೆ. ಸೊ ನೋಡುವ ಆಕಾರ ರೂಪ ತಗೊಂಡ್ರೆ ಅದು ಅದು ಗೋವಿಂದ ರೂಪದಿಂದ ಇದ್ದಾನೆ ಅಂತ ಆ ಕಂಠಕ್ಕೂದರ ಅಂತ ಹೇಳ್ತಾರೆ. ಅಲ್ಲಿ ಗೋವಿಂದನನ್ನ ಇಟ್ಟುಕೊಳ್ಳೋದು. ಸೊ ಹೀಗೆ ಒಂದೊಂದಾ ಹೇಳ್ತಾ ಹೋಗ್ತಾರೆ. ಆಮೇಲೆ ನೆಕ್ಸ್ಟ್ ಬರೋದು ಬಂದು ನಮ್ಗೆ ಬಾಯ, ಆಮೇಲೆ ನೆಕ್ಸ್ಟ್ ಬರೋದು ನಮ್ಗೆ ಭುಜ ಬರುತ್ತೆ. ಭುಜದಲ್ಲಿ ಸೊ ಚೂಮಿಣಿ ರೂಪ ಆಗ್ಬಿಡುತ್ತೆ. ಸೊ ನಾನು ಇಲ್ಲೇ ಇದನ್ನೆಲ್ಲ ಕಟ್ ಶಾರ್ಟ್ ಮಾಡಿಬಿಟ್ಟು ನೆಕ್ಸ್ಟ್ ಇಲ್ಲಿ ಯಾವ್ದು ಹೇಳ್ತೀನಿ ಅಂದ್ರೆ ನಮ್ಗೆ ಕುಕ್ಷಿ, ನಮ್ಗೆ ಬೇಕಾದದ್ದು ಮಾತ್ರ ತಗೊಂಡಿದ್ದೀನಿ. ಆಮೇಲೆ ನಮ್ಮ ಕುಕ್ಷಿ ಪ್ರದೇಶ, ಅಲ್ಲಿ ತಗೊಂಡ್ರೆ ಉದರ ಬೇಕಾಗಿರುತ್ತೆ, ಉದರ ಹೊಟ್ಟೆ ಬೇಕಾಗಿರುತ್ತೆ. ಹೊಟ್ಟೆಯಲ್ಲಿ ಪ್ರದ್ಯುಮ್ನೋದ್ಭುತ ನಾರಾಯಣ ಅಂತ ಹೇಳ್ತಾರೆ. ನಾಭಿ ತಗೊಳ್ಳಿ, ಉದರ ಅದು ಪ್ರದ್ಯುಮ್ನೋದ್ಭುತ ನಾರಾಯಣ ಕಷ್ಟ ಆದ್ರೆ ನಾಭಿ ಒಂದೇ ಇಟ್ಕೊಳ್ಳಿ. ನಾಭಿ ಇಟ್ಕೊಂಡಾಗ ನರಸಿಂಹದೇವರನ್ನ ಚಿಂತನೆ ಮಾಡೋದು ಬರುತ್ತೆ. ಮತ್ತು ಹೃದಯ ಬೇಕಾದ್ರೆ ಹೃದಯ ಉದರ ನಾಭಿಯಾಯ್ತು, ನಾಭಿಯಲ್ಲಿ ನೃಸಿಂಹದೇವರನ್ನ ನಾವು ಇಟ್ಕೊಂಡ್ರೆ ನಮ್ಗೆ ಹೃದಯ ಬೇಕಾಗಿರುತ್ತೆ. ಹೃದಯದಲ್ಲಿ ಆ ಒಂದು ಪ್ರದ್ಯುಮ್ನೋದ್ಭುತ ಮಾಧವ ಅಂತ ತಗೊಳ್ಳೋದು. ಮತ್ತು ಆ ವಕ್ಷಸ್ಥಳದಲ್ಲಿ ನಮ್ಗೆ ಅನಿರುದ್ಧನೇ ಬಂದು ಬಿಡ್ತಾನೆ. ಮತ್ತು ಸ್ಥಾನಗಳಲ್ಲಿ ಸ್ಥಾನದ್ವಯದಲ್ಲಿ ನರಸಿಂಹದೇವರು. ಹೀಗೆ ನಾವು ಚಿಂತನೆ ಮಾಡೋದು. ಮತ್ತು ವಲಿತ್ರಯ ಅಂದ್ರೆ ನಾವು ನೆತ್ತಿಯಲ್ಲಿ ಮೂರು, ಕಂಠದಲ್ಲಿ ಮೂರು ಲೈನ್ಸ್ ಕೆಂಪು, ಹೊಟ್ಟೆಯಲ್ಲಿ ಮೂರು ಲೈನ್ಸ್ ವಲಿತ್ರಯ ಕಾಣಿಸ್ಬೇಕಂತ. ಅದು ಹೇಳುವಾಗ ಈಸಿ ರಾಮ ಕೃಷ್ಣ ಕಪಿಲ ಅಂತ. ಹೀಗೆ ರೂಪಗಳನ್ನ ಒಂದೊಂದಾಗ ಹೇಳ್ತಾ ಹೋಗ್ತಾರೆ. ಇದು ಎಲ್ಲವೂ ಎರಡು ಮೂರು ತುಲಾದಿಗಳಲ್ಲಿ ಇದು ಕೊಟ್ಟಿದ್ದಾರೆ. ಇನ್ನೂ ತುಲಾದಿಗಳು ವಿಸ್ತಾರ ಮಾಡ್ತಾ ಹ್ಯಾಗ ಮಾಡ್ತಾರಂದ್ರೆ ಅದಕ್ಕೆ ನಾವು ಹೇಳ್ತೀವಲ್ಲ, ಆ ಲಿಂಗ ಸ್ವರೂಪ ದೇಹಕ್ಕೆ ಸುತ್ತು ಆವರಿಸಲ್ಪಡುವಂತಹ ಲಿಂಗ ದೇಹ ಇದೆಲ್ಲ, ಆ ಲಿಂಗ ದೇಹದಲ್ಲಿ ಇರುವಂತಹ ಭಗವಂತನ ರೂಪಗಳು ಹೇಳ್ತಾರೆ. ಇದಕ್ಕೆ ಸಂಬಂಧಪಟ್ಟದ್ದು ಏನ್ ಬರುತ್ತೆ ಅಂದ್ರೆ, ಈ ಸುಲಾದಿಯಲ್ಲಿ ಏನ್ ಬರುತ್ತೆ ಅಂದ್ರೆ, ಆ ಲಿಂಗ ದೇಹ ಹೇಗಿರುತ್ತೆ ಅಂತ ಹೇಳ್ತಾರೆ. ಅಲ್ಲಿ ದೇವರ ರೂಪಗಳನ್ನ ಹೇಳ್ತಾರೆ. ನಾವು ಒಂದು ಇಷ್ಟು ತನಕ ನಾವು ನೋಡೋದು ಸತ್ವಾವರಣ, ರಜವಾವರಣ, ತಪಾವರಣ ಹೀಗೆ ಹೇಳ್ತೀವಿ. ಲಕ್ಷ್ಮಿ ರೂಪಗಳನ್ನ ಹೇಳ್ತೀವಿ, ಭೂ ದುರ್ಗಾಗಿ ಹೇಳ್ತಾ ಹೋಗ್ತೀವಿ. ಇಲ್ಲಿ ಹೇಳುವಾಗ ಆ ಎಲ್ಲಾ ಜಡಕ್ಕೆನು ದೇವರ ರೂಪಗಳನ್ನೇ ತರ್ತಾರ. ಯಾವ ರೂಪಗಳನ್ನು? ವಿಶ್ವಾತೈಜಿ ಸಾಪ್ರಾಜ್ಞ ಅಂಬೋ ರೂಪಗಳನ್ನ ತಂದು ಹೇಳ್ತಾರೆ. ವಿಶ್ವಾತೈಜಿ ಸಾಪ್ರಾಜ್ಞ ಅಂಬೋ ಮೂರು ರೂಪಗಳಲ್ಲಿ ವಿಶ್ವಾತೈಜಿ ಸಾಪ್ರಾಜ್ಞ ಹೇಗೆ ಅಂದ್ರೆ, ಅಲ್ಲಿ ಹೇಳುವಾಗ ಬ್ರಹ್ಮ ವಿಷ್ಣು ಶಿವ ಅಂತ ಅದಕ್ಕೇನು ಹೇಳ್ತಾರೆ. ಈ ಮೂರು ರೂಪಗಳನ್ನ ಇಟ್ಟುಕೊಂಡು ಇದು ಹೇಗೆ ಅರೇಂಜ್ ಆಗಿದೆ ಅಂದ್ರೆ, ಆ ಸಾತ್ವಿಕರ ಇದ್ರೆ ಸಾತ್ವಿಕ ಜೀವಕ್ಕೆ ಲಿಂಗ ದೇಹ ಅಂಬೋದೇ ಫಸ್ಟ್ ಲೇಯರ್, ಫಸ್ಟ್ ಅದು ಪರಿಚಯದ ಅಂತಾರೆ. ಫಸ್ಟ್ ಪರಿಚಯದವೇ ಆ ಸಾತ್ವಿಕ ಆವರಣವೇ ಫಸ್ಟ್ ಆಗಿರುತ್ತಂತೆ. ಸಾತ್ವಿಕ ಇದ್ದು ರಾಜಸ ಇದ್ದು ತಾಮಸ ಇರುತ್ತೆ. ಅದೇ ಒಂದು ರಾಜಸ ಜೀವರಿದ್ರೆ ಅವ್ರಿಗೆ ಫಸ್ಟ್ ಬರೋದು ರಾಜಸ ಆವರಣ ಇರುತ್ತೆ. ಸೊ ಲಿಂಗ ದೇಹದಲ್ಲಿ ದ ವೆರಿ ಬ್ರಾಡ್ 3 ಕ್ಯಾಟಗರೈಸೇಷನ್ ಇದ್ರೆ ಅದು ಅದರಲ್ಲಿ ಬರುವಂತ ಬ್ರಾಡ್ ಆಗಿ ಹೀಗಿರುತ್ತೆ. ಬಟ್ ಅಗೇನ್ ದ ಇಂಟೆನ್ಸಿಟಿ ಅಂಡ್ ಎವ್ರಿಥಿಂಗ್, ಆ ಶಕ್ತಿ ಪೊಟೆನ್ಷಿಯಲ್ ಎಲ್ಲವೂ ವೇರಿ ಆಗುತ್ತೆ. ಯಾಕಂದ್ರೆ ನಮ್ಮ ವಾಯುದೇವರಿಗೆ ಬರುವಾಗ ಇಟ್ಟಿಸ್ ಡಿಫ್ರೆಂಟ್ ಒನ್ ಇರುತ್ತೆ. ಸೊ ಹೀಗೆ ದೇವರ ರೂಪಗಳನ್ನೇ ಪೂರ್ತಿ ಇಟ್ಕೊಂಡು ಇದು ಹೇಳ್ತಾರೆ. ಸೊ ಒಂದು ಜೀವ ಸಹಿತ ಅಣುವಷ್ಟೇ ಇದ್ರೂ ಅಲ್ಲಿ ಅವನು ವ್ಯಕ್ತ ಮಾಡುವಂತ ಆ ಒಂದು ಶಕ್ತಿ ಅನೇಕವಾಗಿದೆ, ಅನೇಕ ರೂಪದಿಂದ ದೇವರಿದ್ದಾನೆ. ಸೊ ಇದನ್ನೇ ಈ ಥಾಟ್ ಅನ್ನು ನೆಕ್ಸ್ಟ್ ಪದ್ಯದಲ್ಲಿ ಹೇಳ್ತಾ ಬರ್ತಾರೆ, ಎರಡು ಮೂರು ಪದ್ಯದಲ್ಲಿ ಹೇಳ್ತಾ ಬರ್ತಾರೆ ಅಂಬೋದೇ ಕೃಷ್ಣ.